ನಮ್ಮಂತೆ ಕೃಷ್ಣ ಹುಟ್ಟಿದ ಅಂತ ತಿಳ್ಕೊಳ್ಳೋಕ್ಕಲ್ಲ, ನಮ್ಮಂತೆ ಕೃಷ್ಣ ಹುಟ್ಟಲಿಲ್ಲ ಅಂತ ತಿಳ್ಕೊಳ್ಳೋದಕ್ಕದು. ಇಲ್ಲಿ ನಮ್ಮಂತೆ ಕೃಷ್ಣ ಹುಟ್ಟಿದ್ರೆ ಎಲ್ಲರ ಜಯಂತಿ ಹಾಗೆ ಆಚರಣೆ ಮಾಡಬೇಕಾಯ್ತು. ಕೃಷ್ಣ ಜಯಂತಿ ಆತಕ್ಕೆ ಎಲ್ಲರ ಜಯಂತಿನೂ ಮಾಡಬಹುದಾಯ್ತು, ದಿವಸ ಬೆಳಗಾರ ಮಾಡಬಹುದಾಗಿತ್ತು. ಯಾರಲ್ಲಿ ವೈಲಕ್ಷಣ್ಯ ಇರುತ್ತೆ ಅದನ್ನು ಫಾಲೋ ಮಾಡುತ್ತೆ, ಅದನ್ನು ಪೂಜ್ಯತೆ ಅಂತ ಕರೀತೇವೆ, ವೈಶಿಷ್ಟ್ಯ ಅಂತ ಕರೀತೇವೆ. ಕೃಷ್ಣನ ವೈಶಿಷ್ಟ್ಯ ಇದೆ. ಅದು ದೊಡ್ಡ ಹಬ್ಬವನ್ನಾಗಿ ಉತ್ಸವವನ್ನಾಗಿ ನಮ್ಮ ಹುಟ್ಟನ್ನು ತಪ್ಪಿಸ್ತಕ್ಕಂತಹ ಜಯಂತಿ ಭಗವಂತನ ಜಯಂತಿ. ಅದಕ್ಕೆ ಅಷ್ಟು ಮಹತ್ವ ಬಂತು. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದ ಪಿತಾ. ಅವರಿಗೆಲ್ಲ ಕೂಡ ತಾಯಿ ಯಾರು ಅಂದರೆ ಮಹಾಲಕ್ಷ್ಮಿ, ತಂದೆ ಯಾರು ಅಂದರೆ ನಾನು. ಇದನ್ನು ಭಗವದ್ಗೀತೆ ಎಷ್ಟು ಸ್ಪಷ್ಟ ಹೇಳಿದೆ, ಇನ್ನು ಗೊಂದಲಕ್ಕೆ ಅವಕಾಶವೇ ಇಲ್ಲ. ಎಕ್ಸೆಪ್ಷನ್ ಇಲ್ಲ ಅದರೊಳಗೆ. ಸರ್ವಯೋನಿಷು ಅಂತ ಹೇಳಿದ ಮೇಲೆ ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಎಕ್ಸೆಪ್ಷನ್ ಹೆಸರು ಕೂಡ ಇಲ್ಲ, ಎಲ್ಲರೂ ಈ ಬ್ರಹ್ಮದ ಒಳಪಟ್ಟವರೇನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಬಂಧನದ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಈ ಬಂಧನದ ವ್ಯಾಪ್ತಿ ಭಾರಿ ದೊಡ್ಡದು. ಅದು ಹೇಗೆ ಮಾಡ್ತೇನೆ ಅಂತ ಪರಮಾತ್ಮ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅದು ಲಕ್ಷ್ಮೀನಾರಾಯಣರಿಂದ ಈ ಸೃಷ್ಟಿ ಪ್ರಕ್ರಿಯೆ ನಡೀತಾ ಇದೆ. ಪುರುಷ ಅಂದರೆ ನಾರಾಯಣ, ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ. ಅದನ್ನು ವಿವರಣೆ ಕೊಡ್ತಾ ಅರ್ಜುನ, ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ವಿಭದ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಚೆನ್ನಾಗಿ ಗಮನಿಸಬೇಕು ಶ್ಲೋಕದ ಪ್ರತಿಯೊಂದು ಮಾತುಗಳು ಭಾರಿ ಮುಖ್ಯ. ಸತ್ವಂ ರಜಃ ತಮಃ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಈ ಪ್ರಕೃತಿಯ ಮೂರು ಗುಣಗಳಿವೆ. ಪ್ರಕೃತಿಯಲ್ಲಿ ಎರಡು ಭಾಗ, ಒಂದು ಚೇತನ ಪ್ರಕೃತಿ, ಒಂದು ಜಡ ಪ್ರಕೃತಿ. ಇದು ಭಗವದ್ಗೀತೆ ಏಳನೇ ಅಧ್ಯಾಯದಲ್ಲಿ ಬಂದೋಗ್ಬಿಟ್ಟಿದೆ ಈಗಾಗಲೇ. ಜೀವಭೂತಾಂ ಮಹಾಬಾಹೋ ವಿದ್ಧಿಮೇ ಪ್ರಕೃತಿ ಪರಾಂ ಅಂತ ಹೇಳಿದ್ದಾರೆ. ಚೇತನ ಪ್ರಕೃತಿ ಬೇರೆ, ಜಡ ಪ್ರಕೃತಿ ಬೇರೆ. ಈ ಸಾಂಖ್ಯತತ್ವ ಅಂತ ಏನಿದೆ, ಅವರು ಚೇತನ ಪ್ರಕೃತಿನ ಒಪ್ಪಲೇ ಇಲ್ಲ. ಸಾಂಖ್ಯಾ ಸ್ಕೂಲ್ ಆಫ್ ಫಿಲಾಸಫಿ ಅಂತ ಏನು ಕರೀತಾರೆ, ಅವರು ಚೇತನ ಪ್ರಕೃತಿನ ಒಪ್ಪಲಿಲ್ಲ, ಜಡವನ್ನು ಮಾತ್ರ ಒಪ್ಪಿದರು. ಆದರೆ ಭಗವಂತ ಹೇಳ್ತಾ ಇದ್ದಾನೆ, ಭಗವದ್ಗೀತೆ ಹೇಳ್ತಾ ಇದೆ, ಪ್ರಕೃತಿ ಇಬ್ಬರಿದ್ದಾರೆ. ಜಡ ಪ್ರಕೃತಿ ಅಂದರೆ ಮೆಟೀರಿಯಲ್ ಪ್ರಕೃತಿ, ಅದು ಚೇತನ ಪ್ರಕೃತಿ ಅಂದರೆ ಮಹಾಲಕ್ಷ್ಮೀ ದೇವಿ, ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಈ ಜಡ ಪ್ರಕೃತಿಯ ಮೂರು ಗುಣಗಳುಂಟು, ಸತ್ವಂ ರಜಃ ತಮಃ ಇತಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳಿವೆ. ಇವೆಲ್ಲ ಬಂದಿದ್ದಲ್ಲಿಯಿಂದ ಪ್ರಕೃತಿ ಸಂಭವಾಹ, ಪ್ರಕೃತಿಯಿಂದ ಬಂತು ಅಂದ ಮೇಲೆ ಮೂರು ಗುಣ ಟಚ್ ಬರಲೇಬೇಕು. ಅದಕ್ಕೆ ಎಲ್ಲ ಪ್ರಾಣಿಗಳು ಹುಟ್ಟಿವೆ, ಹುಟ್ಟಿದ ಪ್ರತಿಯೊಂದು ಪ್ರಾಣಿಗೂ ಈ ಒಂದು ಲಿಂಕ್ ಇದ್ದೇ ಇದೆ. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ. ಇವೆಲ್ಲ ಬದ್ಧಂತಿ ಅಲ್ಲ, ನಿಬದ್ಧಂತಿ, ಜೋರ ಕಟ್ಟಿಹಾಕ್ಬಿಡುತ್ತೆ ಅಂತ ಹೇಳ್ತಾರೆ. ಈ ಗುಣಗಳ ಬಂಧನ ಭಾರಿ ದೊಡ್ಡ ಬಂಧನ ಇದೆ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ದೇಹೇ ದೇಹಿನಂ ಅವ್ಯಯಂ, ಈ ದೇಹದೊಳಗೆ ದೇಹಿಯಾದ ಜೀವನನ್ನ, ಜೀವನಿಗೆ ನಾಶ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಬಂಧನ ಆಗ್ತಾ ಇದೆ. ನಿಬದ್ಧಂತಿ ನಿತರಾಂ ಬದ್ಧಂತಿ, ಟೈಟ ಕಟ್ಟಿಬಿಡುತ್ತೆ ಅಂತ ಹೇಳ್ತಾರೆ. ಈ ಮೂರು ಗುಣಗಳ ಬಂಧನ ಪ್ರತಿಯೊಬ್ಬರನ್ನು ಕೂಡ ಬಿಗಿದು ಬಿಡುತ್ತೆ ಅಂತ ಹೇಳ್ತಾರೆ. ಮೂರು ಗುಣಗಳು, ಒಂದು ಬಂಧನ ಇದ್ರೆ ಕಷ್ಟ, ಒಂದು ಫೋಲ್ಡ್ ಒಂದು ದಾರದಿಂದ ಹಾಕ್ತಾನೆ, ಸ್ವಲ್ಪ ಕಟ್ ಮಾಡಬಹುದು ಅದನ್ನು. ಎರಡು ಹಾಕಿದಾಗ ಗಟ್ಟಿಯಾಗುತ್ತೆ, ಮೂರು ಹಾಕಿದಾಗ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ. ಸಾಮಾನ್ಯವಾಗಿ ಮೂರು ಎಳೆ ಹಾಕೋದಕ್ಕೆ ಹಾಕೋತೇನೆ, ಯಜ್ಞೋಪಯುತಕ್ಕೂ ಮೂರು ಎಳೆ ಹಾಕೋಳ ಅಭ್ಯಾಸ ಇದ್ದವರಿಗೆ ಗೊತ್ತಿರುತ್ತದೆ. ಮೂರು ಎಳೆ ಉಪಕ್ರಮ ಬಂದಾಗ ಹಾಕೋತಾರೆ, ಪಾಪ ಕೆಲವು ಗುಟ್ಟಕ್ಕೆ ಹಾಕೋರು ಇರ್ತಾರೆ ಮಧ್ಯೆ ಮಧ್ಯೆ ತೆಗೆದುಬಿಟ್ಟು. ಅದು ಮೂರು ಗುಣಗಳ ಬಂಧನ ನಮಗಿದೆ ಅಂತ ತೋರಿಸ್ಬೇಕಾಗಿದೆ, ಅದರಲ್ಲಿ ಬಿಡುಗಡೆನ ಹೊಂದಬೇಕಾಗಿದೆ ನಾವೇ. ಅದಕ್ಕೋಸ್ಕರ ಬಂಧನ ಅಂತ ಹೇಳಿದರೆ ಯಜ್ಞೋಪಯುತದ ಬಂಧನ ಅನ್ನೋದು ಸಂಕೇತ. ಅದವನು ಮೂರು ಗುಣದ ಬಂಧನಕ್ಕೆ ಮೂರು ಕರ್ಮಗಳನ್ನು ಮಾಡಿದರೆ ಪರಿಹಾರ ಸಿಗ್ತದೆ ಅಂತ ಮುಂದೆ ಬರುತ್ತೆ, ಅದನ್ನು ಅಲ್ಲೇ ಹೇಳ್ತಾರೆ. ಅದು ಜ್ಞಾಪಕ ಇರಬೇಕು. ಅದು ಮುಪ್ಪುರಿಯಾದ ಒಂದು ಹಗ್ಗ ಅಂತ ಕರೀತಾರೆ. ಮುಪ್ಪುರಿ ಎರಡಿದ್ದಾಗ ಸ್ಟೈಟ್ ಬರೋದಿಲ್ಲ, ಮೂರು ಸೇರಿ ಸ್ವಲ್ಪ ಬಿಟ್ಟಾಗ ಏನಾಗುತ್ತೆ, ಫಸ್ಟ್ ಬಿಟ್ಟಾಗ ಗಟ್ಟಿಯಾಗಿಬಿಡುತ್ತೆ. ಅದು ಭಗವಂತ ಅಲ್ಲಿಂದ ಬಂದ ಪ್ರಕ್ರಿಯೆ, ಅದು ಸೃಷ್ಟಿಯ ಪ್ರಾರಂಭದಿಂದ ಬಂದಂಥ ಬೆಳವಣಿಗೆ. ಸತ್ವಗುಣ, ರಜೋಗುಣ, ತಮೋಗುಣ, ಮೂರು ಗುಣಗಳು ಮಿಕ್ಸ್ ಆಗಿ ಸಂಭವ ಸರ್ವಭೂತಾನಾಂ ತಥೋಭವತಿ ಭಾರತ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಹುಟ್ಟಿನ ಪ್ರಕ್ರಿಯೆ ಪ್ರಾರಂಭ. ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಪ್ರಕೃತಿಯ ಮೂರು ಗುಣಗಳಿಂದ ಇಡೀ ಸಮಸ್ತ ಪ್ರಾಣಿ ಸಮುದಾಯ ವಿಶ್ವವೆಲ್ಲ ಬಂಧಿತವಾಗಿದೆ. ಟೋಟಲಿ ಬಂಧಿತ, ಇಂಡಿವಿಜುವಲಿ ಬಂಧಿತ, ಡಬಲ್ ಅರ್ಥ ಇದೆ ಅದಕ್ಕೆ. ಇಡೀ ವಿಶ್ವಕ್ಕೆ ಬಂಧನ ಇದೆ, ಅದು ಒಬ್ಬೊಬ್ಬರಿಗೂ ಬಂಧನ ಇದೆ. ಮತ್ತೆ ಸೊ ಯಾರು ಬಿಡಿಸ್ಕೊಂಡು ಹೋಗ್ತಾರೋ ಅವ್ರು ಪಾರಾಯ ಬಿಡುತ್ತಾರೆ, ಉಳಿದವರು ಅದು ಬಂದು ಸಿಕ್ಕಾಕೊಂಡಿರ್ತಾರೆ. ಈ ಮತ್ತೆ ಇಲ್ಲದ ಹೋಗಿದ್ರೆ ಯಾರೋ ಒಬ್ರು ತಪ್ಪಿಸ್ಕೊಂಡು ಉಳಿದವರು ಅವ್ರು ಹೋಗ್ಬಿಡ್ಬೋದಾಗಿತ್ತು. ಒಂದು ರೂಮಲ್ಲಿ ಬಾಗಿಲಾಕಿರ್ತಾರೆ, ಬಾಗಿಲು ತೆಗೆದ್ರೆ ಯಾರು ಬೇಕಾದ್ರೆ ತಪ್ಪಿಸ್ಕೋಬಹುದು. ಹಾಗಿಲ್ಲ, ಪ್ರತಿಯೊಬ್ಬರು ಕಟ್ಟಿ ಕಟ್ಟಿ ಬಾಗಿಲಾಕಿದ್ದಾರೆ. ಮತ್ತೆ ಅವನು ಬರೀ ಬಾಗಿಲು ತೆಗೆದ್ರೆ ಸಾಲದು, ಕಟ್ಟು ಬೇರೆ ಬಿಚ್ಚಬೇಕು ಅವನನ್ನು, ಇಲ್ಲದವರು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಬಂಧನ ಹಾಕಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ವಿಶಿಷ್ಟವಾದಂತಹ ಬಂಧನ ಇದೆ. ಸಾಮಾನ್ಯವಾಗಿ ಎಲ್ಲರೂ ಬರೀ ಅರ್ಥ ಇಷ್ಟು ಬರೆದು ಬಿಡ್ತಾರೆ, ಇಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ವಿಶೇಷವಾದ ತುಂಬ ಅಂಶಗಳನ್ನು ಆಚಾರ್ಯ ಹೇಳ್ತಾರೆ. ಪ್ರಕೃತಿಯ ಮೂರು ಭಾಗ, ಪ್ರಕೃತಿ ಎರಡು, ಚೇತನ ಜಡ. ಜಡ ಪ್ರಕೃತಿಯಲ್ಲಿ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಕರೆಸ್ಪಾಂಡಿಂಗ್ ಆಗಿ ಮಹಾಲಕ್ಷ್ಮಿಗೆ ಮೂರು ರೂಪಗಳು ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಗೆ ಮೂರು ರೂಪಗಳು, ಶ್ರೀ, ಭೂ, ದುರ್ಗ ಅಂತ ಮೂರು ರೂಪಗಳು ಸರಿಯಾಗಿ ಹೊಂದುತ್ತದೆ. ಸತ್ವಗುಣ ಶ್ರೀ, ರಜೋಗುಣ ಭೂ, ತಮೋಗುಣ ದುರ್ಗ. ಅದಕ್ಕೆ ಅಭಿಮಾನಿ ದೇವತೆಗಳು ಅಂತಾರೆ. ಅವುಗಳ ಲೇಪ ಅವರಿಗಿಲ್ಲ, ಅವುಗಳ ಲೇಪ ಅವರಿಗಿಲ್ಲ, ನಿಯಾಮಕರಾಗಿದ್ದಾರೆ. ಅದಕ್ಕೆ ದುರ್ಗಾದೇವಿ ಕಲರ್ ಕಪ್ಪಿರುತ್ತೆ. ಅವಾಗಲೂ ಕೂಡ ದುರ್ಗಾದೇವಿ ಯಾರು ಕೆಂಪು ಕೊಟ್ಟರೆ ಅರ್ಥ ಇಲ್ಲ, ಗೊತ್ತಿಲ್ಲ ಅಂತ ಅರ್ಥ. ಅವ್ರಿ ದುರ್ಗಾದೇವಿಯ ಬಣ್ಣ ಕಪ್ಪು ಬಣ್ಣ. ಯಾಕೆ? ತಮಸ್ಸು ಎಂಬುದು ಕಪ್ಪು ಗುಣದ ಒಂದು ಪ್ರತಿನಿಧಿ. ಅದು ತಮೋ ಗುಣದ ಬಣ್ಣ ಯಾವಾಗಲೂ ಕಪ್ಪಾದ್ದರಿಂದ ದುರ್ಗಾದೇವಿ ಅದಕ್ಕೆ ಅಭಿಮಾನಿನೇ ಆದ್ದರಿಂದ ಕಪ್ಪು ಬಣ್ಣದಲ್ಲಿ ದುರ್ಗಾದೇವಿಯ ಚಿತ್ರವನ್ನು ಕೊಡ್ತಾರೆ. ಭೂದೇವಿಯ ಬಣ್ಣ ಕೆಂಪು, ಅದಕ್ಕೆ ಕಾರಣ ರಜೋಗುಣ ಕೆಂಪಿರತಕ್ಕಂಥದ್ದು. ಆದ್ದರಿಂದ ಭೂದೇವಿ ಬಣ್ಣ ಕೆಂಪು. ಶ್ರೀದೇವಿ ಬಣ್ಣ ಬಿಳಿ, ಕಾರಣ ಸತ್ವಗುಣ. ಸತ್ವಗುಣ, ರಜೋಗುಣ, ತಮೋಗುಣ ಅಂತೇಳಿ ಮೂರು ಗುಣಗಳು, ಭಗವಾನ್ ಲಕ್ಷ್ಮಿಯ ಮೂರು ರೂಪಗಳು. ಇದನ್ನು ಯಾರು ಹೈಲೈಟ್ ಮಾಡಲೇ ಇಲ್ಲ, ಅಪ್ಪಿತಪ್ಪಿನ ಯೋಚನೆ ಮಾಡಲೇ ಇಲ್ಲ. ಮತ್ತೆ ಹಗಲೆಲ್ಲ ಹೇಳ್ತೇನೆ, ಅಂಗೈಯಲ್ಲಿ ಪ್ರಿಂಟ್ ಆಗಿದೆ ಯಾವ ಪುಸ್ತಕದಲ್ಲೂ ನಿಮಗೆ ಆ ಉತ್ತರ ಸಿಗೋದೇ ಇಲ್ಲ. ಬರೀ ಗುಣಗಳಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳಿಲ್ಲದೆ ಹೋದರೆ ಯಾವ ಗುಣನೂ ಫಂಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಗುಣಗಳ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಆಗ ಲಕ್ಷ್ಮೀ ಪೂಜೆಗೆ ಅರ್ಥ ಆಗಿ ಗೊತ್ತಾಗುತ್ತೆ. ಇದು ವರಲಕ್ಷ್ಮಿ ಪೂಜೆ ಮಾಡೋ, ದುಡ್ಡು ಕೊಡೋ, ಸಂಪತ್ತು ಕೊಡೋ ಅಲ್ಲ, ಬಂಧನದ ಬಿಡುಗಡೆ ಮಾಡು ಅಂತ ಕೇಳಬೇಕಾಗಿದೆ. ಈಗ ಬಂಧನ ಮಾಡೋದು ಯಾರು? ಪ್ರಕೃತಿ. ಪ್ರಕೃತಿಯ ಸ್ವರತೆ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಮೂರು ಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ. ಇದರ ಬಂಧನ ಎಲ್ಲರ ಹೊಂದಿರೋದ್ರಿಂದ ಆ ಬಂಧನದ ಬಿಡುಗಡೆಯನ್ನ ಬಯಸಬೇಕಾದ್ರೆ ಇದನ್ನ ಅವರ ಅನುಗ್ರಹ ಹೊಂದಬೇಕು. ಹಿಂದೆ ಬಂದಿದೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿದೆ ಅಂದ್ರೆ ಹಿಂದಿನ ವಾಕ್ಯಗಳಿಗೆ ಇದೆಲ್ಲ ವಿವರಣೆ ಹಾಕಿ ಕೊಡ್ತಾ ಇತ್ತು. ಅದಕ್ಕೆ ಆಚಾರ ಹೇಳ್ತಾರೆ ಈ ಕೊನೆಯ ಆರು ಅಧ್ಯಾಯಗಳು, ಮೊದಲ ಹನ್ನೆರಡು ಅಧ್ಯಾಯಗಳಿಗೆ ವಿವರಣೆಗಳು ಅಂತ ಹೇಳ್ತಾರೆ. ಕೊನೆಯ ಆರು ಅಧ್ಯಾಯಗಳು, ಮೊದಲ ಹನ್ನೆರಡು ಅಧ್ಯಾಯಗಳಿಗೆ ವಿವರಣೆಗಳು. ಯಾವ್ಯಾವ ಭಾಗಕ್ಕೆ ಏನೇನು ವಿವರಣೆ ಅಂತ ಹೊಂಚ್ಕೋತಾ ಹೋಗಬೇಕಷ್ಟೇ. ಅಲ್ಲಿ ಇದು ಗುಣಮಯಿ ಅಂತ ಹೇಳಿದ್ರಲ್ಲ, ಮೂರು ಗುಣಗಳು ಮೂರು ಅಂತ ಹೇಳಿ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಏನ ದಾಟ್ಕೊಂಬಳಕ್ಕೆ ಬರುತ್ತಾ ಅಂದ್ರೆ ದುರತ್ಯಯ ಇನ್ನಕ್ಕೆ ದಾಟಕ್ಕೆ ಆಗೋದೇ ಇಲ್ಲ. ನಾವಾಗಿ ದಾಟಕ್ಕೆ ಎಂದೆಂದೂ ಸಾಧ್ಯ ಇಲ್ಲದಂತ ಬಂಧನ ಈ ಪ್ರಕೃತಿಯ ಬಂಧನ ಅಂತ ಕರೆದಿದ್ದ. ಈ ದುರತ್ಯಯ ಎಂದೆಂದು, ಅದಕ್ಕೆ ದುರ್ಗಾ ಅಂತ ಹೆಸರು. ದುರತ್ಯಯ ದುಃಖೇನ ಗಂತುಂ ಶಕ್ಯ ದುರ್ಗಾ ಅಂತ ಹೆಸರು. ದುಷ್ಪ್ರಾಪ್ತತ್ವಾತ್ಯ ದುರ್ಜನೈಹಿ, ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ದುರ್ಗಾ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ದುಷ್ಪ್ರಾಪ್ಯತ್ವಾಚ್ಯ ದುರ್ಜನೈಹಿ ದುರ್ಜ್ಞೇಯತ್ವಾತ್, ಅರ್ಥ ಮಾಡಿಕೊಳ್ಳೋಕ್ಕಾಗೋದಿಲ್ಲ ಒಂದು, ದಾಟಕ್ಕಾಗೋದಿಲ್ಲ ಒಂದು, ಅಪ್ರೋಚ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದುರ್ಗಾ ಅಂತ ಹೆಸರು. ದುರ್ಗಗಳು ಅಂತ ಯಾಕೆ ಕರೀತಾರೆ ನೋಡಿ, ಊರಿ ದುರ್ಗಗಳು ಅಂತ ಕೋಟೆಗಳು ಅಂತ ಯಾತಕ್ಕೆ ಕರೀತಾರೆ ದುರ್ಗ ಅಂತ ಹೆಸರು. ಯಾತಕ್ಕೆ? ಶತ್ರುಗಳು ದಾಟಕ್ಕೆ ಆಗೋದಿಲ್ಲ ಅದರ, ಅದಕ್ಕೆ ದುರ್ಗ ಅಂತ ಹೆಸರು ಬಂದಿದೆ. ದುರ್ಗ ಅವರು ಮೂಲತಃ ಮಹಾಲಕ್ಷ್ಮಿ. ಈ ದುರ್ಗಗಳನ್ನು ಬ್ರೇಕ್ ಮಾಡಿದವರು ಇದ್ದಾರೆ, ಹೊಡಿತಾರೆ. ಬೇಕಾದ್ರೆ ಇವತ್ತದ್ದು ದುರ್ಗಗಳಿಗೆ ಅರ್ಥ ಇಲ್ಲ, ಬೇರೆಯಿಂದ ಬಾಂಬ್ ಹಾಕಿಬಿಟ್ರೆ ಯಾವ ದುರ್ಗಗಳೇನು ಮಾಡೋದೇ ಇಲ್ಲ. ಆದರೆ ಮಹಾಲಕ್ಷ್ಮಿ ಎಂಥ ದುರ್ಗ ಅಂದ್ರೆ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದುರ್ಗ, ಅವರಾಗಿ ದಾಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ದುರತ್ಯಯ ಅಂತ ಕರೆದಿದ್ದಾರೆ. ಹೇಗೆ ಮೂರು ರೂಪಗಳಿಂದ ವಂದನ ಮಾಡ್ತಾ ಇದ್ದಾರೆ, ಶ್ರೀ, ಭೂ, ದುರ್ಗ, ಸತ್ವಗುಣ, ರಜೋಗುಣ, ತಮೋಗುಣ. ಇಲ್ಲಿ ಒಂದು ಸಾರಸ್ಯ ಉಂಟು, ಒಬ್ಬೊಬ್ಬರ ಗುಣ ಇದೆ ಅಂತ ತಿಳ್ಕೋಬಾರದು. ಮತ್ತೆ ಹುಟ್ಟಿದವರಲ್ಲಿ ಎಲ್ಲರಲ್ಲೂ ಮೂರು ಗುಣ ಕಾಂಬಿನೇಷನ್ ಇದೆ. ಯಾವನು ಹುಟ್ಟಿರ್ತಾನೋ ಮೂರು ಗುಣಗಳ ಕಾಂಬಿನೇಷನ್ ಇಲ್ಲ, ಒಬ್ಬನು ಹುಟ್ಟೋದೇ ಇಲ್ಲ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಬಿಟ್ಟು ಅತ್ಯಂತ ನಿಕೃಷ್ಟವಾದ ಪ್ರಾಣಿ ಯಾವುದು ಜಗತ್ತಿನಲ್ಲಿದೆ, ಅದರ ಬಾಡಿ ಏನಿದೆ, ಈ ಮೂರು ಗುಣಗಳ ಮಿಕ್ಸರ್ ಇರಲೇಬೇಕದ್ರೊಳಗೆ. ಅದರ ಪರ್ಮುಟೇಷನ್ ಕಾಂಬಿನೇಷನ್ ಮಾಡ್ತಾ ಮಾಡ್ತಾ ವೇರಿ ಆಗ್ತಾ ಶುರುವಾಗುತ್ತೆ, ಮೇರಿ ಆಗಲಿ ಶುರುವಾಗುತ್ತೆ. ಅದೇ ಪದಾರ್ಥ ಹಾಕಿದ್ರು ಕೂಡ ಅದೇ ಅಕ್ಕಿ, ಅದೇ ಬೇಳೆ, ಅದೇ ಇದು ಎಲ್ಲ ಅಡುಗೆನೆ. ಅವು ಕೆಲವು ಟೇಸ್ಟ್ ಇರುತ್ತೆ, ಕೆಲವು ಟೇಸ್ಟ್ ಇರೋದೇ ಇಲ್ಲ, ಅದು ಪಾಕನೇ ಬೇರೆ ಆಗಿಬಿಡುತ್ತದೆ. ಎಷ್ಟು ವೆರೈಟಿ ತಯಾರಾಗುತ್ತೆ ಅದರೊಳಗೆ. ಈ ಮೂರು ಗುಣಗಳಿಂದ ಇಡೀ ವಿಶ್ವದ ಒಂದು ಸೃಷ್ಟಿ ನಡೆದಾಗ ಪ್ರತಿಯೊಬ್ಬರಲ್ಲೂ ಕೂಡ ವ್ಯತ್ಯಾಸ ಕಾಣುತ್ತೆ, ದೇಹದಲ್ಲಿ ವ್ಯತ್ಯಾಸ ಕಾಣುತ್ತೆ. ಎಂಥ ಕಾಂಬಿನೇಷನ್ ಮಾಡಿದ್ದಾರೆ ಅಂದರೆ ಒಬ್ಬ ಇಬ್ಬರು ಒಂದು ರೀತಿ ಇಲ್ಲೇ ಇಲ್ಲ, ಆ ರೀತಿ ಮಾಡಿದ್ದಾರೆ. ಎಷ್ಟು ಟೈಪ್ ಮಿಕ್ಸ್ ಮಾಡಿರ್ಬೇಕು ಲೆಕ್ಕ ಆಯ್ತು, ಎಷ್ಟು ಟೈಪ್ ಮಿಕ್ಸ್ ಮಾಡೋದು. ಮೂರು ಗುಣಗಳನ್ನು ಮತ್ತೆ ಕಂಬೈನ್ ಮಾಡ್ತಾ ಮಾಡ್ತಾ ಸತ್ವ 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 ಅಂತ ಕಂಬೈನ್ ಮಾಡೋದು. ರಜೋಗುಣ 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 ಇನ್ಫೈನೈಟ್ ಫಾರ್ಮ್ ಅದಕ್ಕೆ. ಮತ್ತೇನೆ ತಮೋಗುಣ 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 ಅದರಲ್ಲಿ ಮಿಕ್ಸ್ ಮಾಡ್ಬೇಕಾದ್ರೆ ವೇರಿ ಮಾಡ್ತಾ ಹೋಗೋದು. ಒಂದೇ ಸ್ವೀಟ್ ಎಷ್ಟು ಟೈಪ್ ಸ್ವೀಟ್ ಮಾಡ್ತಾರೆ ಲೆಕ್ಕ ಹಾಕಿ ನೋಡೋಣ. ಬರೀ ಸ್ವೀಟ್ನ ಅದೇ ಇದ್ರಲ್ಲಿ ತೊಗೊಂಡ್ಬಿಟ್ಟಾಗ ಎಷ್ಟು ವೆರೈಟಿ ಸ್ವೀಟ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಹಿಟ್ಟೆ ಅದೇ ಸಕ್ಕರೆ ಅದೇ ಇದೆ, ಆ ವೇರಿಯೇಷನ್ ರುಚಿ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ. ಮನುಷ್ಯ ಇಷ್ಟು ಕೆಪಾಸಿಟಿ, ಊಟದ ರುಚಿ ನೋಡಿದವರಿಗೆ ಹಬ್ಬ ಅನಿಸಿಬಿಡುತ್ತೆ. ಇದು ಪರಮಾತ್ಮನ ತಯಾರಿ ನೋಡಿಬಿಟ್ಟಾಗ ತಪ್ಸಿಕೊಳ್ಳೋಕ್ಕಾಗೋದಿಲ್ಲ, ಅಲ್ಲ ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಅಂಥ ಒಂದು ವೈಶಿಷ್ಟ್ಯ ಪರಮಾತ್ಮನ ಸೃಷ್ಟಿಯಲ್ಲಿ ಉಂಟು. ಬ್ರಹ್ಮದೇವರ ದೇಹದಿಂದ ಹಿಡಿದು ಪ್ರತಿಯೊಬ್ಬರ ದೇಹದಲ್ಲಿ ಈ ಮೂರು ಗುಣಗಳು ಉಂಟು. ಆ ಗುಣ ಹೇಗೆ ಅರ್ಥ ಮಾಡ್ಕೋಬೇಕು, ಭಗವಂತ ಬಿಡಿಸ್ತಾ ಹೋಗ್ತಾರೆ. ಗುಣಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ ಗುಣದ ರೋಲ್ ಏನು, ಅದು ಒಂದು ಗುಣ ಏನೇನು ಸುಮ್ಮನೆ ಆಗಲಿಲ್ಲ. ಇವತ್ತು ಉದಾಹರಣೆ ಸಕ್ಕರೆ ಹಾಕಿದ್ದೇವೆ, ಹಿಟ್ಟು ಹಾಕಿದ್ದೇವೆ ಅಂತೆಲ್ಲ ಹೇಳಿಬಿಡ್ತಾರೆ. ಅವಾಗ ತಿನ್ನಬೇಕಾದ್ರೆ ಸ್ವೀಟ್ ಭಾಗವೆಲ್ಲ ಸಕ್ಕರೆದು, ಈ ಮಧ್ಯದಲ್ಲಿ ಬೇರೆ ಭಾಗವಲ್ಲ ಹಿಟ್ಟಿಂದು, ಯಾಕಂದ್ರೆ ಜಿಡ್ಡಿನ ಭಾಗ ಎಲ್ಲ ತುಪ್ಪದ್ದು ಒಂದು ಲೆಕ್ಕ ಹಾಕ್ತಾನೆ ನೋಡಿ, ಓ ಇದಕ್ಕೆ ಸೇರಿದೆ ಅಂತ ಅರ್ಥ ಮಾಡ್ಕೊತಾನೆ. ಓ ಜಿಡ್ಡು ಕಡಿಮೆ ಆಗಿದೆ, ಸಕ್ಕರೆ ಕಡಿಮೆ ಆಗಿದೆ, ಗುರುತಿಸ್ತಾನೆ ಆಗಿಬಿಟ್ಟಾಗ. ಆ ಟೈಪು ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ಅವಾಗ ಒಂದು ಕ್ಯಾರೆಕ್ಟರಿಸ್ಟಿಕ್ ಮಾರ್ಕ್ ಇದೆ, ಅದಕ್ಕೆ ಅದನ್ನ ನೋಡಿದ ತಕ್ಷಣ ಯಾವ ಗುಣ ಇದೆ ಅಂತ ಅರ್ಥ ಆಗಿಬಿಡಬೇಕು. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುತ್ತೆ ಭಗವದ್ಗೀತೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಜ್ಞಾನ ಸುಖ ಸಂಜ್ಞೇನ ಬದ್ನಾತಿ ಜ್ಞಾನ ಸಂಜ್ಞೇನ ಚಾನಘ. ಸತ್ವಗುಣದ ರೋಲ್ ಹೇಗಿದೆ ನೋಡಿ ಅಂತ ಹೇಳ್ತಾರೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ. ಸತ್ವಗುಣದ ಫಂಕ್ಷನ್ ಏನು ಅಂದರೆ ನಿರ್ಮಲ, ಅದು ಅತ್ಯಂತ ಶುದ್ಧವಾದದ್ದು. ಪ್ರಕಾಶಕಂ, ಅದು ಬ್ರೈಟ್ ಆಗಿರುತ್ತೆ, ತು ವಸ್ತುಗಳನ್ನು ತೋರಿಸುತ್ತೆ, ತಿಳುವಳಿಕೆ ಉಂಟು ಮಾಡುತ್ತೆ, ಜ್ಞಾನ ಕೊಡತಕ್ಕಂಥ ಶಕ್ತಿ ಈ ಸತ್ವಗುಣಕ್ಕಿದೆ. ಪ್ರಕಾಶಕಂ ಅನಾಮಯಂ, ಅದರಲ್ಲಿ ದೋಷಗಳು ಕಡಿಮೆ, ದೋಷಗಳಿಲ್ಲ, ಬೆಳಕಿದೆ, ನಿರ್ಮಲವಾಗಿದೆ. ಇಂಥ ಒಂದು ಹಿರಿಮೆ ಸತ್ವಗುಣದ್ದು. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ. ಸತ್ವಗುಣ ಆ ರೀತಿ ಇರುತ್ತಲ್ಲ, ನಮ್ಮಲ್ಲಿ ಹೇಗೆ ಫಂಕ್ಷನ್ ಮಾಡಿಸುತ್ತೆ ಅಂದರೆ ಅದನ್ನು ಹೇಳುತ್ತಾರೆ. ಸುಖ ಸಂಜ್ಞೇನ ಬದ್ನಾತಿ ಜ್ಞಾನ ಸಂಜ್ಞೇನ ಚಾನಘ. ಸುಖ ಸಂಜ್ಞೇನ ಬದ್ನಾತಿ, ಯಾವಾಗ ಸತ್ವಗುಣ ನಮ್ಮ ದೇಹದಲ್ಲಿ ಜಾಸ್ತಿ ಬರುತ್ತೋ ಅವಾಗ ಏನಾಗುತ್ತಂತೆ, ಸುಖವಾಗಿತ್ತ ಒಂಥರ ಸುಖ ಒಂಥರ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ, ಆರಾಮ ಅಂತ ಅನಿಸುತ್ತೆ, ಆರಾಮ ಅಂತ ಅನಿಸುತ್ತೆ. ಜ್ಞಾನ ಸಂಜ್ಞೇನ ಒಳ್ಳೆ ತಿಳುವಳಿಕೆ ಬರುತ್ತದೆ, ತಿಳುವಳಿಕೆ ಬಗ್ಗೆ ಆಸಕ್ತಿ ಬರುತ್ತೆ, ಜ್ಞಾನದ ಬಗ್ಗೆ ಆಸಕ್ತಿ ಬರೋದೇ ಸತ್ವಗುಣದ ಸಂಕೇತ. ಇನ್ನು ಹೇಳ್ತಾ ಹೋದಂತೆ ತಿಳಿತಾ ಹೋಗುತ್ತಲ್ಲ ಸತ್ವಗುಣ ಇನ್ನೂ ಜಾಸ್ತಿ ಇದೆ ಅಂತ ಅರ್ಥ, ತಿಳಿದು ಉಳಿಯುತ್ತಲ್ಲ ಇನ್ನೂ ಜಾಸ್ತಿ ಇದೆ ಅಂತ ಅರ್ಥ. ಒಂದೊಂದು ಸ್ಟೇಜ್ನಲ್ಲೂ ಸತ್ವಗುಣದ ರೋಲ್ ತುಂಬ ಇಂಪಾರ್ಟೆಂಟ್. ಸುಖ ಸಂಘ ಜ್ಞಾನ ಸಂಘ, ಯಾತಕ್ಕೂ ಒಂಥರ ಅನೀನೆಸ್ ಆಗ್ತಾ ಇದೆ, ಸುಖ ಸತ್ವಗುಣ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಯಾಕೆ ಹೇಳಿ ತಿಳಿತಾ ಇಲ್ಲ ಅಂದರೆ ಸತ್ವಗುಣ ಕಡಿಮೆ ಇದೆ ಅಂತ ಅರ್ಥ, ತಿಳಿದ ತಕ್ಷಣ ಸತ್ವಗುಣ ಜಾಸ್ತಿ ಇದೆ ಅಂತ ಅರ್ಥ. ಈ ಗುಣಗಳು ನಮ್ಮ ದೇಹದೊಳಗೆ ಪ್ರತಿನಿತ್ಯದಲ್ಲೂ ಕೂಡ ಅಲ್ಲ, ಪ್ರತಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಫಂಕ್ಷನ್ ಮಾಡ್ತಾ ಇರ್ತದೆ. ರಕ್ತ ಪರಿಚಲನೆ ನಮಗೆ ಅರ್ಥ ಆಗಿದೆಯಲ್ಲ, ಎವ್ರಿ ಮೊಮೆಂಟ್ ಮೂವ್ ಆಗ್ತಾನೆ ಇರಬೇಕು, ಬ್ಲಡ್ ಸರ್ಕ್ಯುಲೇಟ್ ಆಗ್ತಾನೆ ಇರಬೇಕು, ನಿಂತರೆ ಜೀವ ಸತ್ತ ಅಂತ ಅರ್ಥ, ದೇಹ ಹೋಯ್ತು ಅಂತ ಅರ್ಥ. ಈ ಸತ್ ಪ್ರತಿಯೊಂದು ಗುಣಗಳು ಕೂಡ ಫಂಕ್ಷನ್ ಮಾಡ್ತಾನೆ ಇರಬೇಕು. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಜ್ಞೇನ ಬದ್ನಾತಿ ಜ್ಞಾನ ಸಂಜ್ಞೇನ ಚಾನಘ. ಸುಖದ ಒಂದು ಸಂಪರ್ಕ, ಜ್ಞಾನದ ಒಂದು ಸಂಪರ್ಕ ಬರೋದು ಸತ್ವಗುಣದ ಪ್ರಭಾವದಿಂದ. ಆದ್ದರಿಂದ ಸತ್ವಗುಣ ವೃದ್ಧಿಗೆ ಸದಾ ಪ್ರಯತ್ನ ಪಡ್ತಿರಬೇಕು ಅಂತ ಅರ್ಥ. ಮುಂದೆ ಹೇಳ್ತಾರೆ, ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ಕರ್ಮ ಸಂಜ್ಞೇನ ಬದ್ನಾತಿ. ಈ ರಜೋಗುಣದ ಕೆಲಸ ಏನು ಅಂದರೆ ಅದು ರಜೋ ರಾಗಾತ್ಮಕಂ ವಿದ್ಧಿ, ಈ ಆಸೆ ಹುಟ್ಟಿಸೋದು ರಜೋಗುಣದ ಕೆಲಸ. ಆಸೆ ಪಡ್ತಾನೆ, ರಜೋಗುಣ ಡೆವಲಪ್ ಆಗ್ತಿದೆ ಅಂತ ಅರ್ಥ. ಸುಖ ಪಡ್ತಾನೆ, ಸತ್ವಗುಣ ಇದೆ ಅಂತ ಅರ್ಥ. ತೃಷ್ಣಾಸಂಗ ಸಮುದ್ಭವಂ, ತೃಷ್ಣಾಸಂಗಯೋ ಸಮುದ್ಭವಂ ಬಿಡಿಸಿ ತೋರಿಸ್ತಾರೆ ಭಾಷ್ಯದೊಳಗೆ. ತೃಷ್ಣಾಸಂಗಯೋ ಸಮುದ್ಭವಂ ಅಂದ್ರೆ ಅರ್ಥ ಏನು, ಆಸೆ ಆಕಾಂಕ್ಷೆಗಳಿಗೆ ಮನುಷ್ಯನ ಈಡು ಮಾಡತಕ್ಕಂಥ ಶಕ್ತಿ ರಜೋಗುಣಕ್ಕಿದೆ. ಆ ಗುಣ ಆ ವಸ್ತು ನಮ್ಮ ದೇಹದಲ್ಲಿ ಹೆಚ್ಚಾಗಿ ಬಿಡುತ್ತೋ ತಕ್ಷಣ ಆ ಥರ ಮೆಂಟಾಲಿಟಿ ಡೆವಲಪ್ ಆಗುತ್ತೆ, ಅದು ಆಸೆ ಬುರುಕತನ ಅಂತ ಹೇಳ್ತಾರಲ್ಲ ಅದು ಶುರುವಾಗುತ್ತೆ. ಸಾಮಾನ್ಯ ಚಿಕ್ಕ ಮಕ್ಕಳಿಗೆ ರಜೋಗುಣ ಜಾಸ್ತಿ ಇರುತ್ತದೆ, ಕಂಡದಕ್ಕೆಲ್ಲ ನಾನು ಕೊಡಿಸ್ತೀಯ ಬಾಯ್ಗೆ ಬಿಡೋದು ಅದಕ್ಕೇನೆ, ಅವೆಲ್ಲ ಕೂಡ ಬಾಯ್ ಬಿಡೋ ಕಾರಣಕ್ಕೆ ಅದೇನೆ, ಆ ಭಾಗದಲ್ಲಿ ರಜೋಗುಣ ಹೆಚ್ಚಿರೋದಕ್ಕೆ ಅದು ಕಾರಣ. ತೃಷ್ಣಾಸಂಗ ಸಮುದ್ಭವ ತದ್ನಿಬದ್ಧಾತಿ ಕೌಂತೇಯ ಕರ್ಮ ಸಂಜ್ಞೇನ ದೇಹಿನಂ. ಅದರ ಎಫೆಕ್ಟ್ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ ಕರ್ಮ ಸಂಜ್ಞೇನ, ಕರ್ಮದ ಸಂಘ ಬಂತು ಅಂದರೆ ರಜೋಗುಣ ಹೆಚ್ಚಾಗಿದೆ ಅಂತ ಅರ್ಥ. ಅವನು ಕೇರ್ಫುಲ್ಲ ಫಾಲೋ ಮಾಡ್ತಾ ಹೋಗಬೇಕು, ತಿಳುವಳಿಕೆ ಆಗ್ತಾ ಇದೆ, ಜ್ಞಾನ ಬರ್ತಾ ಇದೆ, ಸತ್ವಗುಣದ ಎಫೆಕ್ಟ್ ಅದು ಬಂತು. ಅವನು ಕರ್ಮ ಮಾಡ್ತಾ ಇದ್ದಾನೆ, ಅದು ರಜೋಗುಣದ ಎಫೆಕ್ಟ್ ಅಂತ ಅರ್ಥ. ರಜೋಗುಣದ ಎಫೆಕ್ಟಿಂದ ಕರ್ಮಾಚರಣೆ ಮಾಡಕ್ಕೆ ಶುರು ಮಾಡ್ತಾನೆ, ಸತ್ವಗುಣದ ಎಫೆಕ್ಟ್ನಿಂದ ತಿಳುವಳಿಕೆ ಬಗ್ಗೆ ಜ್ಞಾನದ ಬಗ್ಗೆ ಪ್ರಯತ್ನ ಪಡ್ತಾನೆ. ಇನ್ನು ಮುಂದೆ ತಮಸ್ತು ಅಜ್ಞಾನದಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಮತ್ತೆ ಹೇಳ್ತಾರೆ. ತಮಸ್ತಿದೆಯಲ್ಲ ಅದು ವಿಚಿತ್ರವಾದದ್ದು. ತಮಸ್ಸು ಕೂಡ ತಮಸ್ಸು ಏನ್ ಮಾಡುತ್ತೆ ಅಂದ್ರೆ ತನ್ನಿಬದ್ಧಾತಿ ಕೌಂತೇಯ ಪ್ರಮಾದಾಲಶ್ಚ ನಿದ್ರಾಭಿಹಿ ತನ್ನಿಬದ್ಧಾತಿ ಭಾರತ. ಪ್ರಮಾದ ಆಲಸ್ಯ ನಿದ್ರಾ ಒಂಥರ ಮರವು ಬರೋದು, ನಿದ್ರೆ ಬರೋದು, ಸೋಮಾರಿತನ ಬರೋದು, ಎಲ್ಲ ತಮೋಗುಣದ ಲಕ್ಷಣಗಳ. ನಿಮ್ಮ ದಿವಸ ಇದಾಗ್ತಾನೆ ಇರುತ್ತೆ, ಆದ್ರಿಂದ ಆದಾಗೆಲ್ಲ ಏನೇನು ಗುಣ ಇರುತ್ತೆ ಅಂತ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಸತ್ವಗುಣ, ಓ ಸತ್ವಗುಣದ ಕೆಲಸ ಇದು, ತಮೋಗುಣದ ಕೆಲಸ ಇದು, ರಜೋಗುಣದ ಕೆಲಸ ಅಂತ ಹೇಳ್ಕೊಂಡ್ಬಿಟ್ರೆ ಹೇಗೆ ಸೆಟ್ರೇಟ್ ಮಾಡ್ಕೊಳ್ಳೋಕೆ ಬರುತ್ತೆ, ಲೈಟ್ ಸ್ವಲ್ಪ ಇದಾಗ್ತಾ ಇರುತ್ತೆ, ಏ ವೋಲ್ಟೇಜ್ ಎಲ್ಲ ಹೆಚ್ಚು ಕಡಿಮೆ ತಕ್ಷಣ ನೋಡ್ತಾ ವೋಲ್ಟೇಜ್ ಏನಾಗಿರಬೇಕು, ಇದು ಜೋರಾಗಿ ಬರುತ್ತೆ, ಓ ವೋಲ್ಟೇಜ್ ಚಾರ್ಜ್ ಜಾಸ್ತಿ ಆಗಿದೆ, ಲೈಟ್ ಬರ್ತಾ ಇಲ್ಲ, ಮಿಕ್ಸರ್ ಬರ್ತಾ ಇಲ್ಲ, ವೋಲ್ಟೇಜ್ ತುಂಬ ಡೌನ್ ಆಗಿಬಿಟ್ಟಿದೆ, ಅರ್ಥ ಆಗುತ್ತೆ ನಮಗೆ. ಆ ತರಹ ನಮ್ಮ ದೇಹನ ಎಕ್ಸಾಮಿನ್ ಮಾಡ್ತಾ ಇರಬೇಕು. ನಮಗೆ ಲೈಟ್ ಎಕ್ಸಾಮಿನ್ ಮಾಡಿ ಗೊತ್ತು, ವಾಟರ್ ನೋಡ್ತಾನೆ, ಇದೆಲ್ಲ ನೋಡ್ತಾನೆ, ಕಾರ್ಯಾಗ ಸರಿಯಾಗಿ ನೋಡ್ತಾನೆ, ಎಲ್ಲ ಅಬ್ಸರ್ವ್ ಮಾಡ್ತಾನೆ. ದೇಹದ ಬಗ್ಗೆ ಯೋಚನೆ ಮಾಡೋದಿಲ್ಲ ಮನುಷ್ಯ, ಅದಕ್ಕೆ ಅಧ್ಯಾತ್ಮವನ್ನು ಮರಿತಾ ಇದ್ದಾನೆ ಅಂತ. ಅಧ್ಯಾತ್ಮ ಅಂದ್ರೆ ಅದು ಕುರುಡ ಅಧ್ಯಾತ್ಮ ಅಲ್ಲ, ಹೈಲಿ ಪ್ರಾಕ್ಟಿಕಲ್. ಅದು ಪ್ರತಿನಿತ್ಯದಲ್ಲಿ ನಾವು ಬದುಕಿರೋದೇ ಅದರ ಮಧ್ಯೆ ಬದುಕಿದ್ದೆ. ಎಷ್ಟು ವಿವರಣೆ ಕೊಡ್ತಾ ಇದ್ದಾರೆ, ಇಡೀ ದಿವಸದಲ್ಲಿ ನಮ್ಮ ದೇಹದಲ್ಲಿ ಮೂರು ಗುಣ ಇದೆ, ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಇದೆ, ಅದು ತಕ್ಕಂತೆ ಕೆಲಸ ಮಾಡ್ತಾನೆ ಇರುತ್ತೆ. ಅದು ಇದನ್ನೆಲ್ಲ ತುಂಬಾ ವಿವರಣೆ ಕೊಡ್ತಾರೆ. ಮನುಷ್ಯನಿಗೆ ಚಿಕ್ಕ ವಯಸ್ಸಿನಲ್ಲಿ ಸತ್ವಗುಣ ಜಾಸ್ತಿ ಇರುತ್ತೆ, ಚಿಕ್ಕ ವಯಸ್ಸಿನಲ್ಲಿ ಸತ್ವಗುಣ ಜಾಸ್ತಿ, ಆದ್ರಿಂದ ಹೇಳಿದ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತವನು. ಚಿಕ್ಕ ಮಕ್ಕಳು ಸತ್ವಗುಣ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಟೇಪ್ ರೆಕಾರ್ಡರ್ ಇದ್ದಾಗ ಇರುತ್ತೆ, ಹೇಳಿದ ಹಾಡು ಏನು ಅರ್ಥ ಆಗಲ್ಲ ಅವರಿಗೆ, ಪೂರ್ತಿ ಒಪ್ಪಿಸ್ಬಿಡ್ತಾರೆ. ಹಾಗೆ ಈ 3-4 ವರ್ಷದ ಹುಡುಗರುಗಳಿಗೆ ಒಳ್ಳೆ ಮೆಮೊರಿ ಪವರ್ ಇರುತ್ತೆ, ಆ ಒಳ್ಳೆ ಸತ್ವಗುಣದ ಒಂದು ಒಳ್ಳೆ ಉನ್ನಾಹದ ಕಾಲ ಅದು. ಚಿಕ್ಕ ಮಕ್ಕಳು ಸಾಮಾನ್ಯ ಮೆಲ್ಲಗೆ ಓಡಾಡಿ ಗೊತ್ತಿರೋದಿಲ್ಲ ಅವರಿಗೆ, ಕಾಲು ಬಂದ್ರೆ ಹಿಡಿಯೋದೇ ಕಷ್ಟ ಅಂತಿರ್ತಾರೆ, ಮರಿ ತುಂಬ ಓಡಾಡ್ತಿರ್ತಾರೆ ನಡೆಯುತ್ತೆ. ಮಕ್ಕಳು ಹಿಡಿಯೋದು ಒಂದು ಕಷ್ಟ, ದೊಡ್ಡವರು ಮತ್ತೊಂದು ಕಷ್ಟ, ಒಂದೊಂದು ರೀತಿ. ಮನೆಯೊಳಗೆಲ್ಲ ಮನೆಯಲ್ಲೇ ಹಿಡಲಿಕ್ಕಾಗಲ್ಲ, ಹೊರಗೊಂದು ಹಿಡಿಯೋದು ಬೇಡ. ಮನೆಯಲ್ಲೇ ಏನೇನು ಮಾಡುತ್ತೆ ಗೊತ್ತಾಗೋದೇ ಇಲ್ಲ, ಸತ್ವಗುಣ ಏನು ಮಾಡುತ್ತೆ ಗೊತ್ತಾ, ಆಕ್ಟಿವೇಟ್ ಮಾಡಕ್ಕೆ ಶುರು ಮಾಡ. ಇದು ಏನಕ್ಕಿದ್ರು ನೋಡ್ಬೇಕು ಇದೇನು ಅದೇನು ಅಂತ ಕೇಳ್ತಾ ಇರುತ್ತೆ ಮಗು. ಏನಾದ್ರು ಕಾಣಲಿ ಅದೇನಿದೆ, ವಯಸ್ಸಾದ ಮೇಲೆ ಸರೋವರ ಗ್ರಂಥ ಇಟ್ಟರು ಕಣ್ಣು ಬಿಟ್ಕೊಂಡ್ಬಿಡ್ತಾನೆ ಬಿಡದ್ರೆ, ಬೇಕಾಗಲ್ಲ ಅವನಿಗೆ ಆಗಲಿ ತಿಳ್ಕೊಳ್ಳಿ, ಎಲ್ಲ ವಾಪಸ್ ಹೋಗಲು ಶುರುವಾಗುತ್ತೆ. ವಿಕಾಸದ ಕಾಲ ಅದು. ಆದ್ರಿಂದನೇ ಜ್ಞಾನಾರ್ಜನೆಗೆ ಒಳ್ಳೆ ಕಾಲ ಅಂದ್ರೆ ಚಿಕ್ಕ ವಯಸ್ಸಿನ ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಆ ಕಾಲಕ್ಕೆ ಮಕ್ಕಳಿಗೆ ಹೇಳಿಕೊಟ್ಟಿದ್ದು ಜನ್ಮ ಪೂರ್ತಿ ಉಳಿಯುತ್ತೆ ಅಂತ ಹೇಳುತ್ತೆ. ಫರ್ಮ ಹಿಡ್ಕೊಂಡ್ಬಿಡುತ್ತೆ ಅದು. ಈ ಹಸಿ ಇದ್ದಾಗ ಒಂದು ಕಲ್ಲಿಡಿ ಅಂಟ್ಕೊಂಡ್ಬಿಡುತ್ತೆ, ಹಾಗೆ ಈ ಕೈ ಒತ್ತಿ ಹಾಗೆ ಮುದ್ರೆ ಬಿದ್ದ್ಬಿಡುತ್ತೆ. ಒಣಗಿದ್ಮೇಲೆ ಎಷ್ಟು ಒತ್ತಿದ್ರೆ ಏನಾಗದೇ ಇದೆ, ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಹಾಗೆ ಉಳ್ಕೊಳ್ಳೋದು. ಚಿಕ್ಕ ವಯಸ್ಸಲ್ಲಿ ಸತ್ವಗುಣ ತುಂಬಾ ಜಾಸ್ತಿ ಇರುತ್ತೆ, ಆದ್ರಿಂದನೇ ಅಲ್ಲಿ ಜ್ಞಾನ ಕಾರ್ಯಕ್ಕೆ ಹೇಳಿ ಮಾಡಿಸೋದೇ ಕೆಲಸ. ಆಗ ಓದೋದು ಎಲ್ಲ ಆಗ ಮಾಡ್ತಾ ಇರ್ತಾರೆ. 14 ವರ್ಷ ಹುಡುಗರು ಮನೆ ಕಟ್ಸಿದ್ಯಾ ಅಂತ ಯಾರು ಕೇಳೋದೇ ಇಲ್ಲ. ಮನೆ ಕಟ್ಸಿದ್ಯಾ, ಕೆಲಸ ಮಾಡ್ತೀಯಾ, ಕೆಲಸ ಮಾಡಿ ಬೈತಾರೆ, ಕೆಲಸ ಮಾಡ್ತೀಯಾ, ಛೇ ಇವ್ ಬರುತ್ತೆ ಬಾಲಕಾರ್ಮಿಕ ನೀತಿ ವಿರೋಧ ಮಾಡ್ತಾರೆ, ಸರ್ಕಾರ ವಿರೋಧ ಮಾಡುತ್ತೆ. ಅದು ಕೆಲಸ ಮಾಡೋ ವಯಸ್ಸು ಅಲ್ಲ, ಅದು ಓದೋ ವಯಸ್ಸು. ಆದ್ರೆ ಯಾಕೆ ಒಳ್ಳೆ ಟೈಮ್ ಹಾಳು ಮಾಡ್ಕೊಂಡ್ಬಿಡ್ತಾನೆ ಇಲ್ದ ಹೋದ್ರೆ. ಅದು ಅರ್ಥ ಮಾಡಿಕೊಂಡ್ರೆ ಸತ್ವಗುಣದ ಯಾತಕ್ಕೆ ಚಿಕ್ಕ ವಯಸ್ಸಿಗೆ ಅಷ್ಟು ಮಹತ್ವ ಬಂತು ಅನ್ನೋದು ಕಾರಣ ಕೊಡುತ್ತಾರೆ. ಅದು ಅನಂತರ ಸ್ಲೋಲಿ ಏನ್ ಮಾಡ್ತಾನೆ, ಒಂದು 25-20 ವರ್ಷ ದಾಟಿಬಿಡ್ತಾರೆ. ಆ ಕಂಡು ಏನು ಓದ್ತಿ ಅಂತ ಯಾರು ಕೇಳೋದಿಲ್ಲ, ಏನು ಕೆಲಸ ಮಾಡ್ತಿ ಅಂತ ಕೇಳ್ತಾರೆ. ರಜೋಗುಣ ಬರುತ್ತೆ, ನೆಕ್ಸ್ಟ್ ಸ್ಟೆಪ್ ರಜೋಗುಣ ಬರುತ್ತೆ, ಏನು ಕೆಲಸ ಮಾಡ್ತಿ ಇದು ಮುಂದೆ, ಇನ್ನೊಂದು 30-40 ವರ್ಷ ಆಗುತ್ತೆ, ರಿಟೈರ್ ಯಾವಾಗ ಆಯ್ತು ಅಂತ ಕೇಳ್ತಾರೆ. ಮನೆಗೆ ಯಾವಾಗ ಬಂದು ಆಗ್ಲೇನೆ, ಈ ಕೆಲಸ ಏನ್ ಮಾಡ್ತಿ ಅಂತ ಕೇಳೋದಿಲ್ಲ, 26ನ ಯಾವ ಕೆಲಸ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಈ ಮಾಡೋದಿಲ್ಲ ಅಂತ ಅರ್ಥ ಇದೆ. ಯಾಕೆ, ತಮಸ್ತು ಅಜ್ಞಾನ ಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬದ್ಧಾತಿ ಭಾರತ. ಅದು ಬಂತು ಅಂದ್ರೆ ನಿದ್ರೆ ಬಳಕತನ ಬರುತ್ತೆ, ನಿಧಾನ ಮನುಷ್ಯ ಡಲ್ ಆಗಿಬಿಡ್ತಾನೆ, ಹೇಳಿದ ಮರಲೇ ಶುರು ಮಾಡ್ತಾನೆ, ಸ್ಲೋ ಆಗ್ತಾನೆ. ಮಕ್ಕಳಿಗೆ ಹೇಳಿ ಅಂಗಡಿ ತಗೊಂಡ್ರೆ ಸರ್ರ ತಗೊಳ್ಳಕ್ಕೆ ಶುರು ಮಾಡಿಬಿಡ್ತಾರೆ, ರೈಲ್ ಬಿಟ್ಕೊಂಡು ಹೋಗ್ತಾರೆ, ಅದು ಬೇರೆ ಕುಕ್ಕತ್ತ ಹೋಗ್ತಿರ್ತಾರೆ. ಅದು ಮೆಲ್ಲಗೋಗಿ ಗೊತ್ತೇ ಇಲ್ಲ ಅವರಿಗೆ, ವಯಸ್ಸಾದ ಮೇಲೆ ನೀನು ಹೋಗ್ತೀಯಾ ನನ್ನ ಕೈಲಿ ಆಗೋದಿಲ್ಲ, ನೀನು ಹೋಗ್ತೀಯಾ ಅಂತ ಹೇಳ್ತಾರೆ. ಅದು ಪಕ್ಕದಲ್ಲಿ ತಗೊಳಕ್ಕೆ ಅಲ್ಲಿ ತಂದ್ಕೊಡ್ತೀಯ ಅಂತ ಹೇಳ್ತಾನೆ, ಪಕ್ಕದಲ್ಲಿ ತಗೊಂಡು ಬರ್ತೀಯಾ. ಎಷ್ಟು ಬದಲಾವಣೆ ಕಾಣುತ್ತೆ, ಯಾಕೆ ನಮ್ಮ ದೇಹದಲ್ಲಿ ಗುಣಗಳ ರೋಲು ಯಾವ ಚೇಂಜ್ ಆಗ್ತಾ ಹೋಗಂತೆ, ಅದರ ಪ್ರಭಾವ ಯಾವ ಗುಣ ಡಾಮಿನೇಟ್ ಆಗ್ತಿದೆ ಅಂತ ಅರ್ಥ. ಯಾವ ಗುಣ ಡಾಮಿನೇಟ್ ಆಗ್ತಿದೆ ಯೋಚನೆ ಮಾಡ್ತಾ ಇರ್ಬೇಕು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ವಿಶೇಷವಾಗಿ ಸತ್ವಗುಣ, ಅಂದ್ರೆ 3 ಗುಣ ಎಲ್ಲ ಕಾಲಕ್ಕಿರುತ್ತೆ, ಮರಿಬಾರದು, ಡಾಮಿನೇಟ್ ಆಗೋದು. ಚಿಕ್ಕ ವಯಸ್ಸಿನಲ್ಲಿ ಸತ್ವಗುಣ ಹೆಚ್ಚಿರೋದ್ರಿಂದ ಆ ಥರ ಇರ್ತಾರೆ, ಆನಂತರದಲ್ಲಿ ರಜೋಗುಣ ಹೆಚ್ಚಿರೋದ್ರಿಂದ ಅವನಿಗೀಗ ತಿಳಿಯೋದಿಗಳೆಲ್ಲ ಕಡಿಮೆ ಆಗಿಬಿಡುತ್ತಾಗಲೇ. ಅದೇನಿದ್ರು ಕೂಡ ಕೆಲಸ ಮಾಡೋದಕ್ಕೆ ಅಪ್ಲೈ ಮಾಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ, ಮಾಡ್ಲಿಕ್ಕೆ ಆಗೋದಿಲ್ಲ ಅವನು, ಎಲ್ಲ ಮರವು. ಅದು ಇದು ಅಲ್ಲ, ತಾನು ಏನ್ ಹೇಳಿದ್ದೆ ತಾನೇ ಮರೆತು ಬಿಡ್ತಾನೆ, ತನ್ನ ದಿನಬೆಳಗಾದ ದಿನನಿತ್ಯದ ಕಾರ್ಯಗಳನ್ನೇ ಮರೆತು ಬಿಡ್ತಾನೆ. ಈ ಸ್ಥಿತಿ ನಿಧಾನ ಬರಲು ಶುರು ಮಾಡ್ತಾನೆ. ಇದು ವಯೋಮಾನಕ್ಕೆ ತಕ್ಕಂತೆ ದೇಹದಲ್ಲಿ ನಮ್ಮ ಗುಣಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆದ್ರಿಂದಾನೇ ಚಿಕ್ಕ ವಯಸ್ಸಲ್ಲಿ ಮಾಡ್ತಕ್ಕಂತ ಸಾಧನೆ ತುಂಬಾ ಮಹತ್ವ ಇದೆ. ನಾವೇನ್ ಮಾಡ್ತೇವೆ ಅವಾಗ, ಹಾಳು ಮಾಡಿಬಿಡ್ತೇವೆ ವಯಸ್ಸಿನೊಳಗೆ. ಆ ವಯಸ್ಸಿನೊಳಗೆ ಓದು, ಈಗೇನು ಓದ್ತಿ ಬೇಡ, ರಿಟೈರ್ ಮೇಲೆ ಓದು, ಹೇಗೂ ತಿಳಿದ ಇನ್ನೇನು ಓದ್ತಿ ಅಂತ ಅರ್ಥ. ಅದಕ್ಕೆ ಎಷ್ಟು ತಿಳುವಳಿಕೆ ಇರುತ್ತೆ ಗೊತ್ತಾ ಮಕ್ಕಳಿಗೆ, ಇದು ಎಷ್ಟು ಸಬ್ಜೆಕ್ಟ್ ಬೆಳಗ್ಗೆ ಸ್ಕೂಲ್ ಹೋಗ್ತಾರೆ, ಪಾಠಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಆಡ್ತಾರೆ, ಇಷ್ಟಾದ್ರೂ ಕೂಡ ಇನ್ನೂ ಥರ ಕುಣಿತಾನೆ ಇರ್ತಾರೆ. ಆ ಥರ ಇರ್ತಾರೆ, ಸತ್ವಗುಣದ ಒಂದು ಮುಚ್ಚಾಯದಿಂದಾಗಿ ಅಂತ ಒಂದು ಸ್ಥಿತಿ ಬರುತ್ತೆ. ಆ ಕಾಲಕ್ಕೆ ಏನು ಹೇಳ್ಕೊಡ್ತಾನೆ ನಿಜವಾಗ್ಲೂ ಸಾರ್ಥಕವಾಗೋ, ಆ ಕಾಲದಲ್ಲಿ ಮನುಷ್ಯ ಏನ್ ಮಾಡ್ಬಿಡ್ತಾನೆ, ಅವನ್ನೆಲ್ಲ ಒಂಥರ ಕರ್ಬ್ ಮಾಡ್ತಾ ಹೋಗ್ತಾನೆ. ಅದು ಬೇಡ, ಇದು ಬೇಡ, ಇನ್ಯಾಕೆ ತಿಳ್ಕೊಡ್ತಿ. ಚಿಕ್ಕ ಮಕ್ಕಳ ಶಕ್ತಿ ಏನಾಗುತ್ತೆ ಗೊತ್ತೇನು, ತಂದೆ ತಾಯಿ ದಡ್ಡರಿರ್ತಾರೆ, ಮೇಷ್ಟ್ರು ದಡ್ಡರಿರ್ತಾರೆ, ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡೋದಿಲ್ಲ, ಕೆಲವರು ಉತ್ತರ ಕೊಡೋದಿಲ್ಲ ಅಲ್ಲ, ಬೈತಾರೆ, ಕೆಲವರು ಹೊಡೆದು ಬಿಡ್ತಾರೆ. ಮಗು ಏನಾಗುತ್ತದ, ಸ್ಲೋಲಿ ಸತ್ವಗುಣ ಇದಾಗ್ಬಿಡುತ್ತೆ, ಪೂರ್ತಿ ಒಳಗೋಗಿಬಿಟ್ಟು ಅವನ ಜಿಜ್ಞಾಸೆ ಕಳ್ಕೊಂಡ್ಬಿಡ್ತಾನೆ. ಚಿಕ್ಕ ಮಕ್ಕಳ ಕುತೂಹಲ ಬುದ್ಧಿ ನಿಧಾನವಾಗಿ ಅರಳೋದ್ರ ಬದಲು ಅದು ಮುದುಡ ಹೋಗಿಬಿಡುತ್ತೆ. ಆದ್ರಿಂದ ಏನಾಗುತ್ತೆ, ಅವನ ಜ್ಞಾನ ನಾಶವಾಗಿ ಬಿಡುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ಒಳ್ಳೆ ತಂದೆ ತಾಯಿಗಳಿರೋ ಪರಿಸರದಲ್ಲಿ ಹುಟ್ಟಬೇಕಾದ್ರೆ ಭಾರಿ ಪುಣ್ಯ ಮಾಡಿರಬೇಕು ಅಂತ ಭಗವಂತ ಹೇಳ್ತಾನೆ. 6ನೇ ಅಧ್ಯಾಯದಲ್ಲಿ ಬಂತದು, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಹೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು, ತನಗೆ ಗೊತ್ತಿಲ್ಲ, ಗೊತ್ತಿದ್ದವರಿಗೆ ಕಳಿಸೋದು, ಏನಾರ ಮಾಡಿ ಉತ್ತರ ಕೊಡಬೇಕು. ಆ ರೀತಿ ಕೊಡ್ತಾ ಕೊಡ್ತಾ ಹೋದರೆ ಎಷ್ಟು ಅಳ್ಳುತ್ತಾರೆ ಗೊತ್ತಾ ಅವರು. ದೊಡ್ಡ ಸಾಧಾರಣವಾದ ಸಿದ್ಧಿಗೆ ನಾಂದಿ ಹಾಡತಕ್ಕಂಥ ವಯಸ್ಸು ಬಾಲ್ಯ. ಅದಕ್ಕೆ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ, ಪ್ರಹ್ಲಾದನ ಮಾತು, ಪ್ರಹ್ಲಾದನ ನಡತೆ, ಆತನ ಜೀವನ, ಸತ್ವಗುಣದ ಒಳ್ಳೆ ದೃಷ್ಟಾಂತ. ಹುಟ್ಟಿದ್ದೆಲ್ಲಿ ಆತ ದೈತ್ಯರ ಮಗನಾಗಿ ಹುಟ್ಟಿರೋದು. ಇವತ್ತೆ ಹಿರಣ್ಯಕಶಿಪುವಿನಂಥವನ ಮಗ, ಚಂಡಾಮರ್ಕರಂಥ ಗುರುಗಳು ಇಂಥದರಲ್ಲಿ ನರಸಿಂಹದೇವರನ್ನು ಕಂಡ ಅಂದರೆ ಸತ್ವಗುಣ ಯಾವ ಮಠದಲ್ಲಿ ಇರಬೇಕು ಲೆಕ್ಕ ಹಾಕಿ ನೋಡು. ಈ ಅರ್ಥದಲ್ಲಿ, ನಿಜವಾದ ಅರ್ಥದಲ್ಲಿ ಆ ಬ್ರೈಟ್ನೆಸ್ ಎಂಬುದು ಹೊರಗಿನ ಬ್ರೈಟ್ನೆಸ್ ಬೇರೆ, ಒಳಗಿನ ಬ್ರೈಟ್ನೆಸ್ ಬೇರೆ. ಸತ್ವಗುಣ ಹುಟ್ಟಿದ ರಾಕ್ಷಸ ದೇಹದೊಳಗೆ, ದೈತ್ಯ ದೇಹದೊಳಗೆ ಅಶುದ್ಧವಾದಂತಹ ಸತ್ವಗುಣವನ್ನು ಸಂಪಾದಿಸಿದ್ರ ಪ್ರಭಾವ ತಾನು ಕಂಡ ತಾನು ನೋಡಿದ ಬಿಟ್ಟುಬಿಡಿ. ಆ ದೈತ್ಯ ಬಾಲಕರು ಎಜುಕೇಟ್ ಮಾಡ್ತಾನೆ ಪುಣ್ಯಾತ್ಮ. ಅಷ್ಟು ದಿನ ದೈತ್ಯ ಬಾಲಕರನ್ನು ಕೂಡಿಸಿಕೊಂಡು ಬಿಟ್ಟು ಹೀಗೆ ಬದುಕಬೇಕು ನೀವು. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯನ್ ರುಚಾಂಶ್ಚ ಮಂತ್ರಾನ್ ಸುಹೃತ್ಸುತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಹೇಗೆ ಜೀವನ ಹಾಳು ಮಾಡ್ಕೋತೀರಿ? ಎಷ್ಟು ಅಮೂಲ್ಯವಾದ ಗುರಿ ಮುಂದಿರಬೇಕಾದ್ರೆ ಅದನ್ನು ಗಮನಿಸದೇನೆ ಎಷ್ಟು ವ್ಯರ್ಥವಾಗಿ ಕಾಲ ಕಳೀತೀರಲ್ಲ. ಪ್ರಹ್ಲಾದ 5 ವರ್ಷದ ಹುಡುಗ, ಆತನ ಮಾತನ್ನ ಋಷಿ ಮುನಿಗಳು ಅಧ್ಯಯನ ಮಾಡತಕ್ಕಂಥ ಮೇಲ್ಮಟ್ಟದ ಮಾತುಗಳನ್ನು ಪ್ರಹ್ಲಾದ ಆಡುತ್ತ. ಭಾಗವತ ಕೊಟ್ಟಂತ ಒಗಟದವನು ಸತ್ವಗುಣದ ವೃದ್ಧಿಯ ಒಂದು ಪರಿಣಾಮವನ್ನ ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಮುಂದೆ ರಾಜ್ಯಭಾರ ಇತ್ಯಾದಿ ಮಾಡಲಿಕ್ಕೆ ಕೂಡ ಆ ವಯಸ್ಸಿನ ಹಂತವನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ದಿನಮಾನದಲ್ಲಿ ವ್ಯತ್ಯಾಸ ಉಂಟು ಅಂತ ಹೇಳುತ್ತಾರೆ. ದಿನದ ಕೃತಯುಗಕ್ಕೆ ಹೋಗ್ತೇವೆ ಅಂತ ತಿಳ್ಕೊಂಬೋಣ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ವೈಶಿಷ್ಟ್ಯ ಏನು? ಕೃತಯುಗದೊಳಗೆ ಸತ್ವಗುಣ ಡಾಮಿನೇಟ್ ಆಗಿತ್ತು. ಸತ್ವಗುಣ ಎಂಬ ತುಂಬಿ ತುಳುಕ್ತಾ ಇದ್ದ ಕಾಲ. ಅದ್ರ ಪ್ರಭಾವ ಏನು ಗೊತ್ತೇನು? ಎಲ್ಲ ಲಕ್ಷ ವರ್ಷ ಆಯುಷ್ಯ ಅಂತ ಅವರಿಗೆಲ್ಲ ಕೂಡ ಲಕ್ಷ ವರ್ಷ ಆಯುಷ್ಯ. ಪಂಚಾಂಗ ಶ್ರವಣ ಕಾಲ ಕೇಳಿರ್ತೀರಿ, ಯುಗಾದಿ ದಿವಸ ಅದು ಲಕ್ಷ ವರ್ಷ ಬದುಕ್ತಿದ್ರೆ ಬೆಳೆ 7 ಸಲ ಬೆಳೆ ಬೆಳೀತಿರ್ತಾರೆ. ಇಲ್ಲಿ ಒಂದು ಸಲ ಬರೋ ಗ್ಯಾರಂಟಿ ಇಲ್ಲ, ಆ ಕಾಲದಲ್ಲಿ ಇದ್ದೇವೆ ನಾವು. 7 ಸಲ ಬೆಳೆ ಬರ್ತಿತ್ತಂತ ಕೃತಯುಗದೊಳಗೆ. ಎಲ್ಲಾ ಜನಗಳು ಕೂಡ ಅವರಿಗೆ ಸೋಮಾರಿತನ ಗೊತ್ತೇ ಇಲ್ಲ. ತಪಸ್ಸು ಅಂತ ಹೇಳಿದ್ರೆ ತಪಸ್ಸೆ, ಅವರಿಗೆ ಆಹಾರದ ಯೋಚನೆ ಇಲ್ಲ, ಬರೀ ಜ್ಞಾನ ಕಾರ್ಯ. ಸತ್ವಗುಣ ವೃದ್ಧಿಯಾಗಿದ್ದರಿಂದ ಎಲ್ಲ ಸಾತ್ವಿಕರು. ಧರ್ಮದ ಬಗ್ಗೆ ಕೇಳಿರ್ತೀರಿ, ಪುಣ್ಯ ಪಾಪಗಳ ಲೆಕ್ಕ ಹಾಕಬೇಕಾದ್ರೆ 20:1 ಅಂತ ಹೇಳಿ, ಅಲ್ಲಿ 20 ಪುಣ್ಯ, ಪಾಪ 0 ಅಂತೆ, ಪಾಪ 0. ಸತ್ವಗುಣ ಪ್ರಧಾನವಾಗಿದ್ದರ ಫಲ ಹಾಗಿರ್ತಿತ್ತ. ಧರ್ಮ ಓಡಾಡ್ತಿದ್ದ ಕಾಲ ಅಂತ ಕರೀತಾರೆ. ಧರ್ಮ ಓಡಾಡ್ತಿದ್ದ ಕಾಲ, ಕುಣದಾಡ್ತಿದ್ದ ಕಾಲ ಕೃತಯುಗ. ಸತ್ವಗುಣ, ರಜೋಗುಣ, ತಮೋಗುಣ ಪ್ರಭಾವದಿಂದ ಯುಗಮಾನದಲ್ಲೂ ವ್ಯತ್ಯಾಸವಾಗುತ್ತೆ ಅಂತ ಹೇಳಿ. ತ್ರೇತಾಯುಗ ನೆಕ್ಸ್ಟ್ ಸ್ಟೆಪ್ ಬರ್ತಿರ್ಲಿಕ್ಕೆ ಏನಾಯ್ತಾಗ್ಲೇನೆ, ಒಂದು ಸ್ಟೆಪ್ ಡೌನ್ ಆಯ್ತು. ರಜೋಗುಣದ 5 ಶುರುವಾಯಿತು. ಅದಕ್ಕೇನೆ ವಾಯುದೇವರ ಅವತಾರ ಕೃತಯುಗದಲ್ಲಿಲ್ಲ, ನೆಸಿಟಿನೇ ಇರಲಿಲ್ಲ ಅಲ್ಲಿ. ತ್ರೇತಾಯುಗದಿಂದ ಪ್ರಾರಂಭ ಆಯ್ತು. ತ್ರೇತಾಯುಗ, ದ್ವಾಪರಯುಗ, ಕಲಿ, 3 ಒಂದೊಂದು ಅವತಾರ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ, 3 ನೆಸಿಟಿ ಬಂತಲ್ಲ, ಅವತಾರ ಮಾಡ್ತಾ ಬಂದ್ರ. ಸ್ವತಃ ಭಗವಂತನ ಅಲ್ಲಿ ಬಂದ, ವಿಶೇಷವಾದ ಅನುಗ್ರಹವನ್ನು ಮಾಡಿದ ರಾಮರೂಪದಿಂದ ಅದು ನಡೀತು. ಆಮೇಲೆ ದ್ವಾಪರಯುಗ ಬರ್ತಿರ್ಲಿಕ್ಕೆ ಏನಾಯ್ತಾಗ, ತಮೋಗುಣ ಡಾಮಿನೇಟ್ಗೆ ಶುರುವಾಯಿತು. ಹೇಳ್ತಾರೆ ಕೃತಯುಗದೊಳಗೆ ಜ್ಞಾನ ಹೇಗಿತ್ತಂತೆ, ಎಲ್ಲಿ ನೋಡಿದ್ರು ಕೂಡ ನಾರಾಯಣ ದ್ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಪುರ ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಂ ದ್ವಾಪರೇ ಅಖಿಲಂ, ಭಾಷ್ಯದಲ್ಲಿ ಆಚಾರ್ಯರ ಮಾತು. ಸೊ 3 ಯುಗದಲ್ಲಿ ಏನಾಯ್ತು, ಸತ್ವಗುಣದಿಂದಾಗಿ ಜ್ಞಾನ ಶುದ್ಧವಾಗಿತ್ತು ಕೃತಯುಗದೊಳಗೆ. ತ್ರೇತಾಯುಗದಲ್ಲಿ ಒಂದು ಸ್ಟೆಪ್ ಡೌನ್ ಆಯಿತು, ದ್ವಾಪರಯುಗದೊಳಗೆ ಇನ್ನೂ ಕಡಿಮೆ ಆಯಿತು. ಅದರ ಕೊನೆಯ ಹೊತ್ತಿಗೆ ಪೂರ್ತಿ ಜ್ಞಾನೇತು ಅಜ್ಞಾನತಾಂಗತೆ, ಜ್ಞಾನ ಪೂರ್ತಿ ಮುಚ್ಚೋಗಿಬಿಡುತ್ತಂತೆ. ಗೌತಮ ಶ್ಯಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ, ದ್ವಾಪರಯುಗದ ಕೊನೆಗೆ ಕತ್ತಲಿನ ವಾತಾವರಣ. ಕಲಿಯುಗ ಕತ್ತಲೆನೆ, ತಮೋಗುಣ ತುಂಬಿ ತುಳುಕುತ್ತೆ ಅಂತ ಹೇಳುತ್ತಾರೆ. ಎಲ್ಲಿ ನೋಡಿದ್ರು ಕೂಡ ಒಂಥರ ಡಲ್ನೆಸ್, ಅಯ್ಯೋ ನಮಗದ್ಯಾಕೆ, ನಮಗಿದ್ಯಾಕೆ, ಒಂಥರ ಸೋಮಾರಿತನ. ಎಲ್ಲಿ ನೋಡಿದ್ರು ಕೂಡ ಪರಲೋಕದ ಬಗ್ಗೆ ಯೋಚನೆ ಕೂಡ ಮಾಡಕ್ ಹೋಗೋದಿಲ್ಲ. ಅತ್ಯಂತ ಕ್ಷುಲ್ಲಕವಾದಂತಹ ಜೀವನ. ನೋಡ್ ನೋಡ್ತಿರ್ಲಿಕ್ಕೆ ಮೋಸ, ನೋಡ್ ನೋಡ್ತಿರ್ಲಿಕ್ಕೆ ಸುಳ್ಳುಗಳು, ಆ ಕ್ಷಣದಲ್ಲೇ ಸುಳ್ಳುಗಳು. ಎಂತ ಧೈರ್ಯ ಮಾತಾಡ್ತಾರೆ. ಹಿಂದೆ ಒಂದು ಮಾತಾಡಿಬಿಟ್ಟರೆ ರಿಜಿಸ್ಟ್ರೇಷನ್ ಇಲ್ಲ, ಅಫಿಡವಿಟ್ ಇಲ್ಲ, ಸಾಕ್ಷಿ ಇಲ್ಲ, ಏನೇನೂ ಇಲ್ಲ, ಆಡಿದ ಮಾತ್ರ ನಡೆಸಲೇಬೇಕು ಅಂತೇಳಿ. ಇವತ್ತು ಯಾರಾದ್ರು ಕೇಳಿದ್ರಾ ಅಂತ ಕೇಳೋದು, ರೆಕಾರ್ಡ್ ಮಾಡ್ಕೊಂಡಿದ್ರೆ ಕೇಳಿದ್ರಾ? ಇಲ್ಲಲ್ಲ, ಹಾಗೆ ಚೇಂಜ್ ಮಾಡ್ಕೊಂಡ್ರೆ ಆಗುತ್ತೆ. ಯಾರು ಕೇಳಿಲ್ಲ ತಾನೆ? ಕೇಳಿದ್ದಿ, ಸುಮ್ಮನೆ ಹೇಳಿದ್ದಾರೆ. ಸಾಕ್ಷಿ ಇದ್ರಾ? ಇಲ್ಲ ತಾನೆ, ಡೋಂಟ್ ವರಿ. ಬರ್ಕೊಟ್ಟಿದ್ದೀಯಾ? ಬರ್ಕೊಟ್ಟಿದ್ರೆ ಇನ್ನೊಂದು ಅಫಿಡವಿಟ್ ಕೊಡಕ್ ಬರುತ್ತೆ, ಅಲ್ಲಿಗೂ ವರಿ ಮಾಡಬೇಡ. ಈ ತರ ಟ್ರೈನ್ ಅಪ್ ಆಗ್ತಾ ಇದ್ದಾರೆ. ಅಂದ್ರೆ ಮಾತಿಗೆ ಬೆಲೆನೇ ಇಲ್ಲ. ಹಿಂದಿನ ಕಾಲಕ್ಕೆ ಮಾತು ಅಂದ್ರೆ ಅದೇ, ನಮಗೆ ಹಿಂದಿನ ಕಾಲಕ್ಕೆ ಆತಕ್ಕೆ ಒಂದು 50 ನೋಡಿಬೇಕಾದ್ರೆ ಎಷ್ಟು ಮಾತಿಗೆ ಅಂದ್ರೆ ಮುಗಿದೋಯ್ತಾ ಇದ್ರೆ ಆಯ್ತು ಅಂದ್ರೆ ಆಗೋಯ್ತು ಅಂತ ಒಂದು. ಈಗ ಅದೇನಿಲ್ಲ. ಆ ಕಡೆ ಹೇಳಿದ್ದೆ ಹೌದು, ಈ ಹೇಳೋದಿಲ್ಲ ಅಂತ ಏನ್ ಮಾಡ್ತೀನಿ ಅಂತ ಕೇಳ್ತಾರೆ. ಅವ್ ಹೇಳಿದ್ದೆಲ್ಲ ಹೇಳಿದ್ದೆ, ಈಗ ಹೇಳೋದಿಲ್ಲ, ಹೌದು ಇಲ್ಲ ಅಂತ ಹೇಳ್ತೇನೆ, ತಪ್ಪ ತಪ್ಪು ಅನ್ಕೋ ಹೋಗು, ಆ ಕಡೆ ಹೋಗು ಅಂತ ಹೇಳ್ಬಿಡ್ತಾರೆ. ಧೈರ್ಯ ಒಪ್ಕೊಂಡ್ಬಿಡ್ತಾನೆ, ನಾ ಸುಳ್ಳು ಹೇಳ್ತೇನೆ, ಏನ್ ಮಾಡ್ತೀಯ ಮಾಡು. ಹಿಂದೆ ಮಾತಾಡ್ಬೇಕಾದ್ರೆ ಮನುಷ್ಯ ತನ್ನ ನಾಲಿಗೆ ಕತ್ತರಿಸಿಕೊಳ್ಬೇಕಲ್ಲ, ಸಂಕಟ ಪಡ್ತಿದ್ದ ಆ ಕಾಲಕ್ಕೆ. ಅಯ್ಯೋ ನನ್ನ ಮಾತು ಹೋಗಿಬಿಡ್ತಲ್ಲ. ದಶರಥರ ಮಾತು ಎಷ್ಟು ಯೋಚನೆ ಮಾಡಿ ದಶರಥನ ಮಾತು, ಸತ್ಯ ಹರಿಶ್ಚಂದ್ರ ಎಷ್ಟು ಯೋಚನೆ ಮಾಡಿದ ನಮಗನ್ಸುತ್ತೆ ದಡ್ಡ ಅಂತ ಉಂಟು ನಮ್ಗೆ, ಅಯ್ಯೋ ಇಷ್ಟೇ ಗೋಳಾಡ್ಬೇಕಾಗಿತ್ತು ಸುಮ್ಮನೆ ಆತ ಹೊಗ ಎಂದ್ರೆ ಮೂದೋಗ್ತಿತ್ತು ಅಷ್ಟೇನೆ, ನಮ್ಮೆ ತೆಡ್ಡದು ಶಾಸ್ತ್ರ ಒಪ್ಪೋದಿಲ್ಲ. ಅದನ್ನು ಮಾತನ್ನ ಸದಾಕಾಲ ಭಗವಂತ ಯಾರು ನಡೆಸ್ತಾರೋ ಅವರಲ್ಲಿ ವಿಶೇಷವಾದ ಒಂದು ಅನುಗ್ರಹವನ್ನು ಮಾಡ್ತಾನೆ. ಅದು ಎಚ್ಚರ ಇದ್ದವ್ರಿಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಸತ್ಯಹರಿಶ್ಚಂದ್ರ ಅಷ್ಟರ ಸುಮ್ಮನೆ ದಡ್ಡನಾಗಿ ಮಾಡಲಿಲ್ಲ, ದೊಡ್ಡ ಜೀವನದ ಗುರಿ ಇತ್ತು ಆತನಿಗೆ, ಮಾತಿನ ಬೆಲೆ ಗೊತ್ತಿತ್ತು. ಆದ್ದರಿಂದ ಅಷ್ಟು ನಡೆದಿದ್ದಕ್ಕೆ ಎಲ್ಲವನ್ನೂ ಕಂಡ ಕೊನೆಗೆ, ಮೊದಲು ಎಲ್ಲ ಕಳ್ಕೊಂಡ ಕಾಣಿಸ್ತು, ಕೊನೆ ಎಲ್ಲವನ್ನು ಶಾಶ್ವತವಾಗಿ ಕಾಣ್ತಾ ಇದ್ದಾನೆ. ಇದೆಲ್ಲ ಯೋಚನೆ ಮಾಡಿದಾಗ ಯುಗದ ಮಾನದೊಳಗೆ ಹೇಗೆ ಗುಣಗಳ ಒಂದು ರೋಲ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ರತಿ ದಿವಸದಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿ ದಿವಸದಲ್ಲೂ ಕೂಡ ಕಾಲಮಾನ ನಮ್ಮ ಈ ಗುಣಗಳಲ್ಲಿ ರೋಲ್ ಚೇಂಜ್ ಆಗ್ತಾ ಹೋಗುತ್ತೆ. ಎವ್ರಿ ಡೇ ಬೆಳಿಗ್ಗೆ ಎದ್ದಿರ್ತಾರಲ್ಲ, ಸತ್ವಗುಣ ಜಾಸ್ತಿ ಇರುತ್ತೆ, ಸತ್ವಗುಣ ಜಾಸ್ತಿ ಇರುತ್ತೆ, ಕಷ್ಟ ಹೇಳಕ್ ಟ್ರೈ ಮಾಡ್ತಾರೆ, ಯಾವ್ದಾದ್ರು ಅವರು ಬರಲಿಕ್ಕೆ ಟ್ರೈ ಮಾಡ್ತಾರೆ, ಅವಿಚಾರ ಬಿಟ್ಬಿಡಿ, ಸತ್ವಗುಣ ಹೇಳವೇ ಇಲ್ಲ ಅಂತ ಅರ್ಥ. ಅವರು ಆ ಬಲಗೋದ್ರೆ ಮಲಗಕ್ಕಾಗಲಿಲ್ಲ, ತಕ್ಕ ಎದ್ದೇ ಬಿಡ್ತಾನ. ಈ ಪಶು ಪಕ್ಷಿಗಳನ್ನ ನೋಡಿ, ಯಾವ್ದಾದರೂ ಪ್ರಾಣಿ ಸೂರ್ಯೋದಯದವರೆಗೆ ಮಲಗಿರುತ್ತ ನೋಡಿ, ಬೇಕಾದ್ರೆ ಆಗ ಮಲಗಿರೋ ಒಂದೇ ಒಂದು ಪ್ರಾಣಿ ಮನುಷ್ಯ ಅಷ್ಟೇ, ಎಲ್ಲರೂ ಎದ್ದು ಬಿಟ್ಟಿರ್ತಾರೆ, ಹಕ್ಕಿ ಪಕ್ಷಿ ದನ ಕರ ಎಲ್ಲ ಎದ್ದು ಬಿಟ್ಟಿರ್ತಾರೆ, ಯಾರ್ಯಾರು ಮಲಗಿರೋದಿಲ್ಲ. ಯಾಕೆಂದ್ರೆ ಸತ್ವಗುಣ ಒಳ್ಳೆ ಡಾಮಿನೇಟ್ ಕಾಲ ಅದು. ಪ್ರಕೃತಿಯು ಹಾಗೆ ಇರುತ್ತೆ, ಮೈಂಡು ಹಾಗೆ ಇರುತ್ತೆ, ಪ್ರಕೃತಿಯಲ್ಲಿ ಶಾಂತವಾದ ವಾತಾವರಣ. ಅದಕ್ಕೆ ವಾಕಿಂಗ್ ಅವಾಗ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಅವಾಗ ವಾಕಿಂಗ್ ಮಾಡಿ, ಒಳ್ಳೆ ವಾತಾವರಣ ಇರುತ್ತೆ, ಒಳ್ಳೆ ರೀತಿಯಾದ ಹವಾಮಾನ ಸಿಗುತ್ತೆ ನಿಮಗೆ ಅಂತ ಹೇಳ್ತಾರೆ. ಮನಸ್ಸು ಒಳ್ಳೆ ಫ್ರೆಶ್ ಆಗಿರುತ್ತೆ. ಅದೆಲ್ಲ ಕಾರಣ ಏನು? ಸತ್ವಗುಣದ ಪ್ರಭಾವ. ರಾತ್ರಿ ಮಲಗಿರ್ತಾನಲ್ಲ, ಮಲಿದಾಗ ಏನಾಗುತ್ತೆ? ಡಿಸ್ಟರ್ಬ್ ಆಗಿರುತ್ತೆ. ಬೆಳಗ್ಗೆ ಹೊತ್ತಿ ಒಳ್ಳೆ ತಿಳಿ ಕೂತ್ಬಿಡುತ್ತೆ, ಕೊಳಕಾದ ನೀರನ್ನು ನಿಂತುಬಿಟ್ಟು ರಾತ್ರಿ ಬೆಳಗ್ಗೆ ನೋಡಿ ತಿಳಿಯಾಗಿ ಕೂತಿರುತ್ತೆ. ನಮ್ಮ ಬಾಡಿಯಲ್ಲಿ ಸತ್ವಗುಣ ಡಾಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸತ್ವಗುಣ ಮೇಲೆ ಬರುತ್ತೆ ಯಾವಾಗಲೂ ಕೂಡ, ಬೆಳಗ್ಗೆ ಹೊತ್ತಿ ಮೇಲೆ ಬಂದಿರುತ್ತಲ್ಲ, ಒಳ್ಳೆ ಆಕ್ಟಿವ್ ಆಗಿರ್ತಾನ. ಆಗ ಓದಿದ್ರೆ ರಾತ್ರಿ ಎರಡು ಮೂರು ತಾಸಾದು ಓದೋದು ಒಂದೇ, ಆಗ ಹತ್ತು ನಿಮಿಷ ಓದೋದು ಒಂದೇ, ಅಷ್ಟು ಮನಸ್ಸು ಓಪನ್ ಆಗಿರುತ್ತೆ, ಅಷ್ಟು ಫ್ರೆಶ್ ಆಗಿರತಕ್ಕಂಥ ಕಾಲ. ಬ್ರಹ್ಮ ಮುಹೂರ್ತ ಅಂತ ಅದಕ್ಕೆ ಹೆಸರು. ಬ್ರಹ್ಮ ಮುಹೂರ್ತ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಬ್ರಹ್ಮ ಚಿಂತನೆಗೆ ಯೋಗ್ಯವಾದ ಮುಹೂರ್ತ. ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚಿನ ಕಾಲ ಇದೆ, ಎಸ್ಪೆಷಲಿ ನಾಲ್ಕು ಗಡಿಗೆ, ಒಂದು ಗಂಟೆ ಮೂವತ್ತಾರು ನಿಮಿಷ, ಒಂದು ಗಡಿಗೆ ಇಪ್ಪತ್ನಾಲ್ಕು ನಿಮಿಷ, ಅಷ್ಟು ಗಡಿಗೆ ತುಂಬ ಪ್ರಶಸ್ತ. ಆ ಕಾಲದಲ್ಲಿ ನಮ್ಮ ಮನೆಯ ನೀರಿನಲ್ಲೇ ಎಷ್ಟು ಶುದ್ಧಿ ಬಂದಿರುತ್ತೆ ಅಂದರೆ ಹೇಳ್ತಾರೆ, ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಗಂಗಾಂಬ ಸದೃಶ ಸ್ಮೃತಃ. ನಮ್ಮ ಮನೆಯ ನೀರಿನೊಳಗೆ ಗಂಗಾ ಸನ್ನಿಧಾನ ಇರುತ್ತಂತ, ಅಷ್ಟು ಶುದ್ಧವಾದ ವಾತಾವರಣ ಇರುತ್ತೆ. ಮನಸ್ಸಿನಲ್ಲಿ ಪಾವಿತ್ರ್ಯ, ನೀರಿನೊಳಗೆ ಪಾವಿತ್ರ್ಯ, ನದಿಯೊಳಗೆ ಪಾವಿತ್ರ್ಯ. ಆಗ ಸ್ನಾನ ಮಾಡಿ, ಮನೆಯಲ್ಲೇ ಸ್ನಾನ ಮಾಡಿದ್ರು ಕೂಡ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತೆ. ಸೂರ್ಯೋದಯ ಹೊತ್ತು ಎಲ್ಲ ಗೌರವ ಬಿಡುತ್ತಂತ. ಒಂದು ಸ್ಟೇಜ್ ಮುಗಿದೋಯ್ತಾಗಲಿ, ಸೂರ್ಯೋದಯ ಆದಮೇಲೆ ಎದ್ದ ಅಂದ್ರೆ ವರ್ಚಸ್ಸೆ ಮುಗಿತಲ್ಲಿ, ಆಯುಷ್ಯವೇ ಒಂದು ಸ್ಟೆಪ್ ಡೌನ್ ಆಗುತ್ತಂತಾಗಲಿ. ಕಲಿಯುಗದಲ್ಲಿ ಆಯುಷ್ಯ ಯಾತಕ್ಕೆ ಗೊತ್ತೇನು ಕಡಿಮೆ ಆಗೋದು? ಸಾಮಾನ್ಯ ಲೇಟ್ ಆಗಿ ಹೇಳ್ತಾನಾದ್ರಿಂದ ಸೂರ್ಯ ಮೈನಸ್ ಮಾಡ್ಕೊಂಡು ಹೋಗ್ತಿರ್ತಾನಂತಾಗಲಿ. ಸೂರ್ಯನಿಗೆ ಹೆಸರೇ ಅದಕ್ಕೆ ಆದಿತ್ಯ ಅಂತ ಕರೆಯೋದು ಅದಕ್ಕೇನೆ. ಸೂರ್ಯನಿಗೆ ಆದಿತ್ಯ ಅಂತ ಯಾತಕ್ಕೆ ಕರೀತಾರೆ ಅನೇಕರಿಗೆ ಗೊತ್ತಿಲ್ಲ. ಆದಿತ್ಯ ಮಗ ಆದಿತ್ಯ ಒಂದರ್ಥ, ಅದಕ್ಕಿಂತ ದೊಡ್ಡ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಆದಿತ್ಯ ಆಯುಹು ಆದಾಯ ಯಾತೀತಿ ಆದಿತ್ಯ, ನಮ್ಮ ಆಯುಷ್ಯವನ್ನು ಹೇಳ್ಕೊಂಡು ಹೋಗ್ತಾನಂತ ಸೂರ್ಯ, ಆದಿತ್ಯ ಅಂತ ಅದಕ್ಕೆ ಹೆಸರು. ಬೇರೆ ಒಂದು ದಿವಸ ಸೂರ್ಯ ಹುಟ್ಟಿದ ಮುಳುಗಿದ ಅಂದ್ರೆ ಒಂದು ದಿವಸ ಆಯುಷ್ಯ ಹೋಯಿತು ಅಂತ. ಸೂರ್ಯನ ಕಿರಣಗಳಿಗೆ ಸಿಕ್ಕಿ ಆಯುಷ್ಯ ಪೂರ್ತಿ ಹೊರಟೋಗುತ್ತದೆ. ಯಾರು ಸಕಾಲಕ್ಕೆ ಎದ್ದಿರ್ತಾರೆ, ಯಾರಾಗ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೆ, ಯಾರು ಸಂಧ್ಯಾವಂದ ಇತ್ಯಾದಿ ಮಾಡ್ತಾರೆ, ಆಗ ಸೂರ್ಯ ಏನ್ ಮಾಡ್ತಾನೆ? ಅದಿಷ್ಟು ಪ್ಲಸ್, ತನ್ನ ಆಯುಷ್ಯ ನಾಶ ಆಗೋದಿಲ್ಲ, ಆರೋಗ್ಯ ನಾಶವಾಗೋದಿಲ್ಲ. ಸೂರ್ಯನಿಗೆ ನಾವು ಮುಂಚೆ ಇಳದೆ ಹೋದರೆ ಎರಡು ಲಾಸು, ಒಂದು ಆಯುಷ್ಯ, ಇನ್ನೊಂದು ಆರೋಗ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಕೊಡತಕ್ಕಂಥ ದೇವತೆ ಸೂರ್ಯನಾದ್ದರಿಂದಾಗಿನೆ ಯಾರು ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋದಿಲ್ಲ ಅವರ ಆಯುಷ್ಯಕ್ಕೂ ಹಾನಿ, ಅವರ ಆರೋಗ್ಯಕ್ಕೂ ಹಾನಿ. ಅದಕ್ಕೆ ಕಲಿಯುಗದೊಳಗೆ ಆರೋಗ್ಯ ಇರೋದಿಲ್ಲ, ಆಯುಷ್ಯನೂ ಇರೋದಿಲ್ಲ, ಲೇಟಾಗಿ ಹೇಳೋದ್ರಿಂದ ಆ ಒಂದು ದೋಷ ಬರುತ್ತೆ. ಹಿಂದಿನ ಕಾಲಕ್ಕೆ ಮತ್ತು ಹಳ್ಳಿಗಳ ಜನರು ಸಾಮಾನ್ಯವಾಗಿ ಹೆಚ್ಚು ಆಕ್ಟಿವ್ ಆಗಿ ಹಾಕಿರ್ತಾರೆ ಅಂದರೆ ಅವರು ಸಾಮಾನ್ಯ ಸೂರ್ಯೋದಯಕ್ಕಿಂತ ಎದ್ದು ಬಿಟ್ಟಿರ್ತಾರೆ. ಎಷ್ಟೋ ಜನ ಸೂರ್ಯದ ಮನೆ ಬಿಟ್ಬಿಡ್ತಾರೆ, ಅದೇ ಕೆಲಸ ಕೊಟ್ಬಿಡ್ತಾರೆ. ಆಗಲಿ, ಈಗ ಹೇಳೋದು ಕಡಿಮೆ, ಈಗ ಅವರು ಟಿ ವಿಗೂ ನೋಡ್ತಿರ್ತಾರೆ, ಆದ್ರಿಂದ ಈಗಿನವರು ಅದೆಲ್ಲ ಇಲ್ಲ. ಹಿಂದಿನ ಕಾಲಕ್ಕೆ ಎಂಥ ವಾತಾವರಣ, ಎಲ್ಲ ಮನೆ ಸ್ವಚ್ಛ ಆಗಿಬಿಡ್ತಾರೆ, ಅಷ್ಟೊತ್ತಿಗೆ ಬೀದಿ ಬೀದಿಯಲ್ಲಿ ಸ್ವಚ್ಛತೆ ಬರ್ತಿತ್ತು ಬೆಳಗ್ಗೆ ಏಳೋ ಹೊತ್ತಿಗೆ. ಅಂದರೆ ಆ ಜನಕ್ಕೆ ಎಷ್ಟು ಸಂಸ್ಕಾರ ಬಂದಿತ್ತು ನೋಡಬೇಕಾಗ್ತದೆ. ಬರೀ ಓದಿದವರು ಬ್ರಾಹ್ಮಣರು ಲೆಕ್ಕ ಅಲ್ಲ, ಸಾಮಾಜಿಕವಾದ ಜಾಗೃತಿ ಇದ್ದ ಕಾಲ, ಎಲ್ಲರಲ್ಲೂ ಒಂದು ರೀತಿಯಾದ ವಿಶೇಷವಾದಂಥ ಪುಣ್ಯಕಾಲ ಅದು, ಸಾರ್ಥಕ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಎಚ್ಚರ ಇತ್ತು. ಅದು ಬೆಳಗಿನ ಕಾಲದಲ್ಲಿ ಜೀವ ಆಗಿರುತ್ತಾರೆ. ನಿಧಾನವಾಗಿ ಏನಾಗುತ್ತೆ, ಎಲ್ಲ ಓದೋದು, ಸಾಧಕ ಸಂಧ್ಯಾ ವಂದನೆ, ದೇವಪೂಜೆ, ವಿಶೇಷವಾದ ಕಾರ್ಯಗಳನ್ನೆಲ್ಲ ಬೆಳಗ್ಗೆ ಮಾಡಿ ಅಂತ ಹೇಳುತ್ತಾರೆ. ಆಮೇಲೆ 9:00 ಆಯ್ತಲ್ಲ ಓದೋದಲ್ಲಾಗ ಆಫೀಸ್ ಕೆಲಸ ಶುರುವಾಗ ಆಫೀಸ್ಗಳಿಗೆ ಶುರು ಮಾಡ್ತಾನೆ. ಯಾಕೆ? ಕರ್ಮದ ಕೆಲಸ, ಕೆಲಸ ಮಾಡೋ ಕೆಲಸ. ಅದಿಷ್ಟು ಆಚಾರ್ಯರು ಕೂಡ ಹೇಳ್ತಾರೆ, ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣು ವೇದತಂತ್ರೋಕ್ತ ಮಾರ್ಗತಃ. ಆಗ ಸಂಪಾದನೆಯ ಕಾಲ, ಕರ್ಮದ ಕಾರ್ಯ, ಎಲ್ಲ ಕೆಲಸ ಮಾಡೋದು, ತುಳಸಿ ತರೋದು, ಹೂ ತರೋದು, ಎಲ್ಲ ಆ ಕಾಲದಲ್ಲಿ ಸಮೇತ ತರೋದು, ಆ ಕೆಲಸಗಳು, ಬೇರೆ ಎಲ್ಲ ಪದಾರ್ಥ ತರೋದು ಮನೆಗೆಲ್ಲ ಮಾಡಿಬಿಟ್ಟು ಸ್ನಾತ್ವಾ ಸಂಪೂಜೆಯ ವಿಷ್ಣು, ಮತ್ತೆ ಸ್ನಾನ ಮೊದಲಾದ ಕೆಲಸಗಳು. ಸಾಯಂಕಾಲದ ಹೊತ್ತಿಗೆ ಏನಾಗುತ್ತೆ, ಬೆಳಿಗ್ಗೆ ಸತ್ವಗುಣ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ನೆಕ್ಸ್ಟ್ ಇರೋ ರಜೋಗುಣ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟ, ಬೇಕಾದಷ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಆಮೇಲೆ ಏನಾಯ್ತು, ತಮಗುಣ ಶುರುವಾಯಿತು. ಆಮೇಲೆ ಆಕಳಿಗೆ ಶುರುವಾಗಿಬಿಟ್ಟು ಸಾಯಂಕಾಲದ ಹೊತ್ತಿಗೆ ತೂಕಡಿಸ್ತಾ ಇರ್ತಾನೆ ನಿಧಾನವಾಗಿ. ಆಫೀಸ್ದಲ್ಲೇ ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿರ್ತಾರೆ ಪಾಪ, ಸಾಯಂಕಾಲ ಆಲೆ ಹೋಗ್ತಿರ್ತಾನೆ, ಏ ಆಲೆ 5 ಗಂಟೆ ಬಾಲಾಗ್ತಿರ್ತಾರೆ ಎಲ್ಲ ಕೂಡ, ಬಂದ್ರೆ ಈ ನಾಳೆ ಬರ್ರಿ ಈಗ ಆಗಲ್ಲ ಅಂತ ಹೇಳಿಬಿಡ್ತಾರೆ, ನಾಳೆ ಬನ್ನಿ, ಲಂಚ ಕೊಡಬೇಕಾದ್ರೂ ಕೂಡ ಕೊಟ್ಟುಬಿಡ್ರಿ, ಸಿ ನಾಡಿಸ್ಕೊಂಡು ಹೋಗಿ, ಇವತ್ತೆಲ್ಲ ಕೆಲಸ ನಾಳೆ ಬನ್ನಿ, ಅದು ಬಿಡೋದಿಲ್ಲ, ಎಲ್ಲ ನಾಳೆನೇ ಶುರು ಮಾಡ್ತಾರೆ. ಮನೆ ಬರೋತ್ತಿಗೆ ಆಲೆ ಹುಷ್ಯಪ್ಪ ಅಂತ ಕೊಡ್ತಾನೆ, ಅದಕ್ಕೆ ತಮೋ ಗುಣ ಮೇಲೆ ಬರ್ತಾ ಇರುತ್ತಾಗ್ಲೆ ಅವನ್ನೆಲ್ಲ ನೆಲ ಹಿಡಿಸೋಕೆ ಶುರುವಾಗುತ್ತೆ, ಸ್ಲೋಲಿ ಕಡಿಮೆ ಮಾಡೋಕ್ಕೆ ಶುರುವಾಗ. ಆಮೇಲೆ ನಿಧಾನವಾಗಿ ನಿದ್ರೆ ಬರುತ್ತೆ, ಪ್ರಮಾದ ಉರ್ಲಕ್ಕೆ ಹೋಗ್ತಾರೆ, ತಲೆ ಕತ್ತೋದಿಲ್ಲ, ಮರು ಬರುತ್ತೆ, ಏ ಎಲ್ಲ ಸಾಕಾಗಿಬಿಟ್ಟಿದೆ, ಯಾವ್ದು ನನಗೆ ಬೇಡ ಈಗ ಅಂತ ಹೇಳ್ಬಿಡ್ತು, ಯಾವ್ದು ನನಗೆ ಬೇಡ, ಮಲಗಿದ್ರೆ ಸಾಕಾಗಿಬಿಟ್ಟೆ, ಹಾಸಿಗೆ ಕಂಡ್ರೆ ಸಾಕು ಅಂತ ಹೇಳುತ್ತೆ, ಮಲಗಿ ಬಿಡ್ತಾರೆ. ತಮೋ ಗುಣ ಪೂರ್ತಿ ಕವರ್ ಮಾಡಿಬಿಡುತ್ತೆ, ಪೂರ್ತಿ ಕವರ್ ಮಾಡಿಬಿಟ್ಟಾಗ ನೋಡಿ ಉಳಿದ ಗುಣಗಳಿಲ್ಲ ಅಂತಲ್ಲ, ಸಪ್ರೆಸ್ ಆಗಿಬಿಟ್ಟೆ ಇವೆಲ್ಲ ಕೂಡ, ಸಪ್ರೆಸ್ ಆಗಿದೆ, ಜಾಗೃತವಾಗಿಬಿಟ್ಟಿದೆ, ಮಲಗ್ತಾನಲ್ಲ ನಿಧಾನವಾಗಿ ಮುಗಿಯುತ್ತೆ. ಬೆಳಗ್ಗಿನ ಹೊತ್ತಿಗೆ ಸತ್ವ ಗುಣ ಮತ್ತೆ ಬರುತ್ತೆ, ಮೇಲಕ್ಕೆ ಬರುತ್ತೆ, ಅದು ರಾಡಿ ನೀರು ಶುದ್ಧವಾದ ಹಾಗೆ ಸತ್ವಗಳು ಡಾಮಿನೇಟ್ ಆಗುತ್ತೆ, ತಕ್ಷಣ ಏಳು ಬುದ್ಧಿ ಬರುತ್ತಾಗಲೇ, ಮಲಗೋ ಬುದ್ಧಿಗೆ ಆಪೋಸಿಟ್ ಏಳು ಬುದ್ಧಿ ಬರುತ್ತೆ. ಆದ್ದರಿಂದ ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಸಮನ್ ಎಂಥವನು ಕೂಡ ಕಾಫಿ ಕುಡ್ಲೆಕ್ಕಾರ ಹೇಳ್ತಾನೆ, ಬಿಡದಲ್ಲಪ್ಪ ಬೆಡ್ ಕಾಫಿಕಾರ ಹೇಳ್ತಾನೆ, ಆ ಒಂದು ವಾತಾವರಣ ಚೇಂಜ್ ಆಗಿಬಿಡುತ್ತೆ, ಅದು ವಿಶೇಷವಾದದ್ದು. ರಾತ್ರಿ 2 ಗಂಟೆಗೆ ಬಿಸ್ಕೊಡಿ, ಕುಡ್ಲೆಕ್ಕಾಗೋದಿಲ್ಲ ಅವನಿಗೆ, ಛೇ ನಂಗೆ ಆಗೋದಿಲ್ಲ ಅಂತೇಳಿ, ಅಷ್ಟು ಪ್ರಿಯನಾಗಿದ್ರು ಕೂಡ ಬಾಡಿ ರಿಜೆಕ್ಟ್ ಮಾಡುತ್ತಾಗ, ಬೇಡ ರಿಜೆಕ್ಟ್ ಮಾಡಿಬಿಡುತ್ತೆ. ಆದರೆ ಇಲ್ಲಿ ಮಾತ್ರ ಒಳ್ಳೆ ಆಕ್ಟಿವಾಗಿ ಸೋಲ್ಡ್ ಮಾಡಿ, ಅದಕ್ಕೆ ರಾತ್ರಿ ಏನು ತಿನ್ನಕ್ಕೆ ಹೋಗಬೇಡಿ ಅಂತೇಳಿ, ಏನು ತಿನ್ನಬೇಡಿ. ಯಾವಾಗ ರಾತ್ರಿ ಒಂದು ಯಾಮ ಆದ ಮೇಲೆ ತಗೊಳಕ್ಕೆ ಹೋದರೆ ಎಲ್ಲ ರಿಸೆಪ್ಟಿವ್ ಮೂಡಲ್ಲಿ ಇರೋದಿಲ್ಲ, ಬಾಡಿ ರಿಸೆಪ್ಟಿವ್ ಮೂಡಲ್ಲಿ ಇರೋದಿಲ್ಲ, ಅದರಿಂದಾಗಿನೇ ಅದು ಡೈಜೆಸ್ಟ್ ಆಗದೆ ಹಾಗೆ ಬೇರೆ ಕಡೆ ಬೇರೆ ರೋಗಕ್ಕೆ ಕಾರಣ ಆಗಿಬಿಡಬಹುದು. ಆ ರೀತಿ ಹೇಳ್ತಾ ಬೆಳಗಿನ ಕಾರ್ಯಗಳಲ್ಲಿ ನಿಧಾನವಾಗಿ ಬೆಲ್ಲ ಬದಲಾವಣೆ ಕಾಣ್ತೇವೆ. ಈ ದಿನಗಳಲ್ಲಿ ಯೋಚನೆ ಮಾಡ್ತಾ ಹೋಗಿಬಿಟ್ರೆ ದಿನದಲ್ಲಿ ಬದಲಾವಣೆ, ಸತ್ವಗುಣ ರಜೋಗುಣ ತಮಗುಣದ್ದು ಹೀಗೆ, ಆಯುರ್ಮಾನದಲ್ಲಿ ಬಾಲ್ಯದಲ್ಲಿ ಯೌವನದಲ್ಲಿ ಮುಪ್ಪಿನಲ್ಲಿ ಅದು ಸ್ಟೇಜಸ್, ಯುಗದಲ್ಲಿ ಕೃತಯುಗ ತ್ರೇತಾಯುಗ ದ್ವಾಪರ.